അഭ്രമം ഭംഗരയിത്തം അജരം വിമലം സദാ അനന്തതീർത്ഥമതുലം ഭജേതാപത്രയാപഹം നിത്യാസിദ്ധാന്തദുധ്വാന്ത വിധ്വംസംശക്ഷണ ജ്യോതിഖ്യതനിർഭാസതാം നോഹദംബരേ പ്രത്യകൽപ്തകൽപ്പം പ്രത്യത്യകേസരി വ്യാസതീർത്ഥ ഗുരുഭൂയാദ് അസ്മദിഷ്ടാതസിദ്ധയേ തപോവിദ്യാവിരക്യാദി സദ്ഗുണോകാകരാണം വാദിരാജഗുരുനന്ദേ ഹൈഗ്യുപ്താശ്രയാൻ പൂജ്യ രാഘവേന്ദ്രായ സിദ്ധിധർമ്മത്രായ ഭരതാം കൽപുരുക്ഷായ നതാം കാമധേനവേ ദുർവാദിധ്വാന്തരവേ വൈഷ്ണവേന്ദ്രിയവരിന്ദവേ ശ്രീരാഘവേന്ദ്രവേ നമോ അത്യന്തയാളവേ അജ്ഞാനതിമിരച്ഛേദം ബുദ്ധിസമ്പത്പദായകം വിജ്ഞാനവിമലം ശാന്തം വിജയാഖ്യ ഗുരുംപദേ ആപാദമുൾപര്യന്തം ഗുരുനാമാക്രമേ തേന വിഘ്നാഃ പ്രശ്യന്തി സിദ്ധ്യന്തി മനോരഥാഃ ഹരിഃ ഓം ശ്രീ ഗുരുഭ്യോ നമഃ. ഇവത്തു നാളെ ശ്രീ വിജയദാസര ಸ್ಮರಣ ರೂಪಕವಾಗಿ ಅವರನ್ನು ಸ್ಮರಿಸುತ್ತಾ ಅವರು ದಾಸ ಚತುಷ್ಟಯದಲ್ಲಿ ಒಬ್ಬರಾದವರು, ಅತ್ಯಂತ ಸರಳ ರೀತಿಯಲ್ಲಿ ಬಹು ಕಷ್ಟವಾದ ವಿಷಯಗಳನ್ನು ಡಿಫರೆಂಟ್ ಲೆವೆಲ್ಸ್ನಲ್ಲಿ ಎಷ್ಟೆಷ್ಟು ಅವರು ಸಾಮರ್ಥ್ಯದ ಅಷ್ಟೆಷ್ಟು ಆಳಕ್ಕೆ ತಿಳ್ಕೋಬಹುದಾದಂತಹ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಸುಳಾದಿ ದಾಸರೇ ಅಂತ ಪ್ರಸಿದ್ಧರಾದಂತಹ ಇವರ ಒಂದು ಸುಳಾದಿಯನ್ನು ಇವತ್ತು ನಾಳೆ ಅವರ ಸ್ಮರಣ ರೂಪಕವಾಗಿ ನೋಡೋಣ ಅಂಥೇಳಿ. ಶ್ರೀ ಧನ್ವಂತರಿ ರೂಪ ಪರಮಾತ್ಮನ ಸುಳಾದಿ, ಧನ್ವಂತರಿ ಸುಳಾದಿ ಅಂತ ಇರುವಂತಹದ್ದು, ಸ್ತೋತ್ರ ರೂಪಕವಾದ ಸುಳಾದಿಗಳಿವೆಲ್ಲ. ಭಗವಂತನನ್ನು ಸ್ತೋತ್ರ ಮಾಡುವುದಂದರೆ ಏನು, ಭಗವಂತನ ಸ್ಮರಣೆ ಮಾಡುವುದು, ಕೀರ್ತಿಸುವುದು ಅವೆಲ್ಲ ಇದೆ. ಅಷ್ಟೇ ಅಲ್ಲ, ಹೇಳಿದಂತೆ ಗುಣಗಳ ಭಗವಂತನಿಗೆ, ಭಗವಂತನ ಗುಣಗಳಿಗೆ ಇರುವ ಅನುಸಂಧಾನ, ಆ ಕನೆಕ್ಷನ್ನು ನಾವು ಅದಕ್ಕೆ ಮಾಡಬೇಕಾಗಿದೆ. ಅನುಸಂಧಾನ ಅಂತ ಹೇಳಿದರೆ ನಾವು ಅನುಸಂಧಾನ ಅಂತ ಭಾಳ ಪ್ರಯೋಗ ಮಾಡ್ತೀವಿ. ಅನುಸಂಧಾನ ಅಂದ್ರೇನು? ಅನುಸೃತ್ಯ ಸಂಧೀಯತೆ ಅಂತೇಳಿ, ಯಾವುದನ್ನು ಅನುಸರಿಸಿ ನಾವು ಕೂಡಿಸುವುದು. ಭಗವಂತನಿಗೆ, ಭಗವಂತನ ಗುಣಗಳಿಗೆ ಇರುವ ಕನೆಕ್ಷನ್ ಏನು ಅಂತ ನೋಡಬೇಕು. ಅದು ಮಾಡುವುದು ಒಂದು ಶಾಸ್ತ್ರ ರೀತಿಯಲ್ಲಿ, ಏನೋ ಸುಮ್ಮನೆ ಮಾಡುವುದಲ್ಲದೆ ಶಾಸ್ತ್ರ ರೀತಿಯ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತ ಅದರ ಆಧಾರವಾಗಿ ನಾವು ಮಾಡಿದಾಗ ಭಗವಂತನ ಆ ಸ್ಮರಣೆ ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತೆ. ಅದರಿಂದ ನಮಗೇನು ಪ್ರಯೋಜನ? ಭಗವಂತನ ಸ್ಮರಣೆ ಯಾಕೆ ಮಾಡಬೇಕು? ಅದರಿಂದ ನಮಗೇನಾಗತ್ತೆ ಅಂತ ಹೇಳಿದರೆ, ಈ ಸುಲಾದಿ ಎಲ್ಲದನ್ನು ಹೇಳ್ತಾರೆ. ಏನಾಗುತ್ತೆ ಭಗವಂತನ ಸ್ಮರಣೆ ಮಾಡಿದಂತೆ? ನಮಗೆಲ್ಲದಕ್ಕಿಂತ ಮುಖ್ಯವಾದದ್ದು, ನಮಗೆ ಯಾವ ವ್ಯಾಧಿ ರೋಗಗಳ ಬಾಧೆ ಬರಬಾರದು ಅಂಥೇಳಿ. ವ್ಯಾಧಿ ಅಂದರೆ ಹೆದರ್ಕೊಳ್ತೀವಿ. ಆದ್ದರಿಂದ ಧನ್ವಂತರಿ ಸುಳಾದಿ ಆರಿಸ್ಕೊಳ್ಳೋದ್ರಲ್ಲಿ ಕೂಡ ಒಂದು ಉದ್ದೇಶ ಏನಂತ ಹೇಳಿದರೆ, ನಮಗೆ ಆರೋಗ್ಯ ಬೇಕು. ಆರೋಗ್ಯ ಅಂದರೆ ಅರೋಗ, ಅದಕ್ಕೆ ಸಂಬಂಧಪಟ್ಟದ್ದು ಆರೋಗ್ಯ. ಅರೋಗವಿರುವುದೇ ಆರೋಗ್ಯ. ರೋಗವಿಲ್ಲದೆ ಇರುವುದಂದರೆ, ರೋಗಗಳು ಎಷ್ಟು ವಿಧವಾಗಿದೆ? ರೋಗಗಳು ಬ್ರಾಡಾಗಿ ಕ್ಯಾಟಗರೈಸ್ ಮಾಡಿದರೆ ಮೂರು ವಿಧವಾದ ರೋಗಗಳು. ಒಂದು ಶಾರೀರಿಕ ರೋಗಗಳು, ಇನ್ನೊಂದು ಮಾನಸಿಕ ರೋಗಗಳು, ಮೂರನೆಯದು ಇವು ಎರಡು ನಮ್ಮ ಕಣ್ಣಿಗೆ. ಶಾರೀರಿಕಗಳು ಚೆನ್ನಾಗಿ ಕಣ್ಣಿಗೆ ಕಾಣಿಸುತ್ತೆ, ಮಾನಸಿಕ ರೋಗಗಳು ಸುಮಾರ ಕಣ್ಣಿಗೆ ಕಾಣಿಸುತ್ತೆ. ಮೂರನೆಯದು ಒಂದಿದೆ, ಅದು ಕಣ್ಣಿಗೆ ಕಾಣಿಸದೇ ಇರುವಂತಹದ್ದು. ಅದನ್ನು ರೋಗ ಅಂತ ವ್ಯವಹಾರ ಮಾಡ್ತಾರೆ ಶಾಸ್ತ್ರದಲ್ಲಿ. ಭವರೋಗ, ಸಂಸಾರವೇ ಒಂದು ರೋಗ. ಸಂಸಾರದಲ್ಲಿ ನಾವು ಸಿಗಾಕೊಂಡಿದ್ದೀವಿ. ಈ ಸಂಸಾರವನ್ನು ಹೇಗೆ ದಾಟಬೇಕಂತ ಗೊತ್ತಿಲ್ಲ. ಈ ಸಂಸಾರವೆನ್ನುವ ರೋಗ ಬಹಳ ದೊಡ್ಡದು. ಇದು ಈ ಮೂರರಿಂದಲೂ ನಾವು ಪಾರುಗಾಣಬೇಕು. ಆದ್ದರಿಂದ ಈ ಮೂರಕ್ಕೂ ಕೂಡ ನಮಗೆ ಆ ಧನ್ವಂತರಿ ರೂಪ ಪರಮಾತ್ಮನ ಅನುಗ್ರಹ ಬೇಕು. ಸೊ ಧನ್ವಂತರಿ ಅಂತ ಹೇಳಿದರೆ, ನೀವು ಎಲ್ಲ ನೋಡಿದರೆ ಆ ಧನ್ವಂತರಿ ಏನು ಅಂತ ಹೇಳಿದರೆ, ಡಾಕ್ಟರ್ ಆಫ್ ಗಾಡ್ಸ್. ಆದರೆ ಡಾಕ್ಟರ್ ಆಫ್ ಗಾಡ್ಸ್ ಅಂಬೋದು ಸರಿಯಾದ ಟ್ರಾನ್ಸ್ಲೇಷನ್ ಇಲ್ಲ. ಧನ್ವಂತರಿ ಡಾಕ್ಟರ್ ಆಫ್ ಗಾಡ್ಸ್ ಅಲ್ಲ. ಯಾಕಂತ ಹೇಳಿದರೆ, ಡಾಕ್ಟರ್ ಅಂತ ಹೇಳಿದರೆ ಅಶ್ವಿನಿ ದೇವತೆಗಳ ವೈದ್ಯರು ಯಾರು ಅಂದರೆ ಅಶ್ವಿನಿ ದೇವತೆಗಳು, ಅವರು ದೇವತೆಗಳು. ಭಗವಂತ ಒಂದು ವೈದ್ಯ ಏನು ಮಾಡ್ತಾನೆ, ಒಂದು ಔಷಧ ಕೊಡ್ತಾನೆ, ಔಷಧ ಅದು. ಭಗವಂತ ಔಷಧ ಕೊಡುವುದಲ್ಲ. ಅವನು ಎಂಥವನಂತ ಹೇಳಿದರೆ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ಇದ್ದು ಎಲ್ಲರನ್ನು ನಿಯಮನ ಮಾಡ್ತಾ ಎಲ್ಲವೂ ಮಾಡುವವನವನೇ. ಸರ್ವಕರ್ತೃತ್ವ ಅವನು ಎಲ್ಲದರಲ್ಲಿಯೂ ಮಾಡ್ತಾನೆ. ಈ ವಿಷಯದಲ್ಲಿ ಅವನ ಸರ್ವಕರ್ತೃತ್ವವನ್ನು ಹೇಗೆ ನಾವು ಚಿಂತನೆ ಮಾಡಬೇಕಂತ ಭಗವಂತ ಧನ್ವಂತರಿ ಅವನು ಸರ್ವ ನಿಯಾಮಕತ್ವ ರೂಪವನ್ನು ಹೇಳುವಂತಹದ್ದು. ಅವನು ಒಂದು ವ್ಯಾಧಿಗಳಿಗೆ ಮಾತ್ರವಲ್ಲ, ಎಲ್ಲದಕ್ಕೂ. ಅದರಲ್ಲಿ ಮುಖ್ಯವಾಗಿ ನಮಗೆ ವ್ಯಾಧಿಗಳ ಮೂಲಕವಾಗಿ ನಮಗೆ ಬರುವ ಕಷ್ಟಗಳನ್ನು ಪರಿಹಾರ ಮಾಡಬೇಕು. ವ್ಯಾಧಿಗಳು ಯಾಕೆ ಬರುತ್ತೆ? ಅಸಲು ಶಾರೀರಿಕ ವ್ಯಾಧಿ ಆಗಲಿ ಮಾನಸಿಕ ವ್ಯಾಧಿ ಯಾಕೆ ಬರುತ್ತೆ ಅಂತ ನಾವು ಸ್ವಲ್ಪ ಶಾಸ್ತ್ರ ರೀತಿಯಲ್ಲಿ ಯೋಚನೆ ಮಾಡಿದರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡಿತಂ ಅಂತ ಹೇಳ್ತಾರೆ. ನಾವು ಮಾಡಿದ ಕರ್ಮಗಳ ಮೂಲಕವಾಗಿ ನಮಗೆ ವ್ಯಾಧಿಗಳು ಬರುತ್ತೆ. ಮಾನಸಿಕ ವ್ಯಾಧಿ ಆಗಲಿ, ಶಾರೀರಿಕ ವ್ಯಾಧಿ ಆಗಲಿ, ನಾವು ಮಾಡಿದ ಪಾಪ ವ್ಯಾಧಿ ರೂಪದಲ್ಲಿ ಬಂದು ನಮ್ಮನ್ನು ಪೀಡಿಸುತ್ತೆ ಅಂತೇಳಿ. ಪಾಪನೇ ಯಾರು ಮಾಡಲಿಲ್ಲ ಅಂದರೆ ಅವ್ರಿಗೆ ವ್ಯಾಧಿಯೇ ಬರೋದಿಲ್ಲ. ಸೊ ಅದು ಸಾಧ್ಯವಾಗೋದಿಲ್ಲ, ನಾವು ಪಾಪಗಳು ಮಾಡೇ ಇರ್ತೀವಿ, ವ್ಯಾಧಿಗಳು ಬರ್ತಾನೆ ಇರುತ್ತೆ. ಸೊ ಆದರೆ ಅದಕ್ಕೆ ವೈದ್ಯ ಏನು ಮಾಡ್ತಾನೆ, ಅದಕ್ಕೆ ಹೋಗಿ ಅದಕ್ಕೆ ಬೇಕಾದೊಂದು ಔಷಧ ಕೊಡ್ತಾನೆ, ಸಿಂಪ್ಟಮೆಟಿಕ್ ರಿಲೀಫ್ ಅಷ್ಟೆ. ರೂಟ್ ಇದೆ ನೋಡ್ರಿ, ಆ ರೂಟ್ ಈ ಎಲ್ಲ ವ್ಯಾಧಿಗಳಿಗೆ ಮೂಲಭೂತವಾದ ಆ ಕಾರಣ ಯಾವುದಿದೋ ಅದನ್ನು ಸರಿಪಡಿಸಬೇಕು. ಇದು ಬೇರೆ ವೈದ್ಯರು ಯಾರು ಮಾಡೋದಿಲ್ಲ, ಇದು ವೈದ್ಯರೆಲ್ಲ ಮಾಡೋದಿಷ್ಟೇ. ಆ ಭಗವಂತ ಪಾಪ ಪರಿಹಾರಕ, ಈ ಎಲ್ಲ ವ್ಯಾಧಿಗಳಿಗೆ ಮೂಲಭೂತವಾದ ಪಾಪಗಳನ್ನು ಪರಿಹಾರ ಮಾಡುವುದರ ಮೂಲಕವಾಗಿ ನಮಗೆ ಈ ಎಲ್ಲ ಮೂರು ವಿಧವಾದ ವ್ಯಾಧಿಗಳನ್ನು ಕೂಡ, ಶಾರೀರಿಕ, ಮಾನಸಿಕ, ಸಾಂಸಾರಿಕ, ಸಂಸಾರವೇ ಒಂದು ವ್ಯಾಧಿಯಾಗಿರುವಂಥದ್ದು, ಇದೆಲ್ಲವನ್ನು ಪರಿಹಾರ ಮಾಡಬಲ್ಲನಾದ್ದರಿಂದ ಆ ಧನ್ವಂತರಿಯ ಅನುಗ್ರಹ ನಮಗೆ ಬೇಕು ಅಂಥೇಳಿ. ಅದಕ್ಕೆ ಎಲ್ಲಿ ಭಗವಂತ ಅವತಾರಗಳು ವರ್ಣನೆ ಮಾಡಿದಾಗಲೂ ಧನ್ವಂತರಿ ಅವತಾರವನ್ನು ಕೂಡ ಮಾಡುವುದು ಒಂದು ವಿಧವಾದಂತಹ ಒಂದು ಅಭ್ಯಾಸ ಆಗಿದೆ. ಅದೇ ವಿಧವಾಗಿ ವಾದರಾಜ ಸ್ವಾಮಿಗಳವರು ದಶಾವತಾರ ಸ್ತುತಿಯಂತೆ ಮಾಡಿದರು. ಅಲ್ಲಿ ಧನ್ವಂತರಿಂಗ ರುಚಿ ಧನ್ವಂತರೇ ರೀತರು ಧನ್ವಂತರಿ ಭವ ಸುಧಾ ಅಂಥೇಳಿ ಅವರು ಧನ್ವಂತರಿ ಪರಮಾತ್ಮನನ್ನು ಆ ರೂಪವನ್ನು ಸ್ತೋತ್ರ ಮಾಡೇ ಇದ್ದಾರೆ. ಯಾಕಂದರೆ ಅದು ಮುಖ್ಯವಾಗಿ ನಮಗೆ ಬೇಕಾದ್ದು. ಸರಿ, ಈ ಶಬ್ದದ ಅರ್ಥ ಏನು? ಧನ್ವಂತರಿ ಅಂತ ಕೇಳ್ತೀವಿ, ಧನ್ವಂತರಿ ಅಂದರೆ ಏನು ಅಂಥೇಳಿ. ಧನ್ವಂತರಿ ಅಂತ ಹೇಳಿದರೆ ಮೂರು ವಿಧವಾದ ಅರ್ಥ ಮಾಡ್ತಾರೆ. ಒಂದು, ಆ ಶಬ್ದವನ್ನು ಬಿಡಿದರೆ ಧನು ಅಂತರಿ ಅಂತಲೂ ಬಿಡಿಸ್ಬೋದು, ಇಲ್ಲ ಧನ್ವಂತರಿ ಅಂಥೇಳಿ. ಧನ್ವಂತರಿ ಅಂತ ಹೇಳಿದರೆ ಧನ್ವನ್ ಅಂತ ಹೇಳಿದರೆ, ಧನ್ವ ಅಂತ ಹೇಳಿದರೆ ಮರುಭೂಮಿಗೆ ಧನ್ವನ್ ಅಂತ ಇರ್ತಾರೆ. ಈ ಸಂಸಾರವೇ ಒಂದು ಮರುಭೂಮಿ ಅಂದರೆ ಡೆಸರ್ಟ್ ಲ್ಯಾಂಡ್ ಅಂತೀವಲ್ವ, ಅದಕ್ಕೆ ಮರುಭೂಮಿ ಅಂತಿರುವಂಥದ್ದು ಈ ಸಂಸಾರ ಅಂಥೇಳಿ. ಅಂತಹ ಧನ್ವನ್, ಈ ಸಂಸಾರವನ್ನು ತರಿಸುವಂತ ಮಾಡುವವನು, ತಾರಣ ದಾಟುವಂತೆ ಸಂಸಾರವೆನ್ನುವ ಮರುಭೂಮಿಯನ್ನು ದಾಟಿಸುವವನಾದ್ದರಿಂದ ಅವನು ಧನ್ವಂತರಿ ಅಂಥೇಳಿ. ಇಲ್ಲ ಧನು ಅಂತರಿ, ಧನು ಅಂದರೆ ನಿಮಗೆಲ್ಲರಿಗೂ ಧನುಸ್ಸು ಅದು. ಆ ಧನುವಿಂದ ಅಂತರಿ, ನಮ್ಮ ಒಳಗಿರುವ ಅಂತರದಲ್ಲಿರುವ ಎಲ್ಲ ಶತ್ರುಗಳನ್ನು, ಅಂತ ಅರಿ ಒಳಗಿರುವ ಶತ್ರುಗಳನ್ನು ಧನು, ಧನುಸ್ಸು ಅಂದರೆ ಅವನು ಶಾಂಗ ಧನುಸ್ಸು, ಅವನ ಧನುಸ್ಸು, ಅದರಿಂದ ಅವನು ಒಳಗಿರುವ ಶತ್ರುಗಳನ್ನು ಸಂಹಾರ ಮಾಡಿ ನಮಗೆ ಪಾಪಗಳು ಬರದಂತೆ ಮಾಡಿ, ಆ ಪಾಪಗಳಿಂದ ನಮಗೆ ವ್ಯಾಧಿಗಳು ಬರುತ್ತಾದ ಕಾರಣದಿಂದ ಪಾಪಗಳೇ ನಾವು ಮಾಡದೇ ಇರಬೇಕು. ಅದು ಪೂರ್ತಿ ಸಾಧ್ಯವಾಗದೇ ಇದ್ದರೂ ಕಡಿಮೆ ಆದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದಕ್ಕೂ ಭಗವಂತನ ಅನುಗ್ರಹ ಆಗಬೇಕು. ಆದ್ದರಿಂದ ಅವನು ಧನುವನ್ನು ಧಾರಣೆ ಮಾಡಿ ನಮ್ಮ ಒಳಗಿನ ಶತ್ರುಗಳನ್ನು, ಅಂತಃಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನು, ಅದನ್ನು ಅವುಗಳನ್ನು ಕಡಿಮೆ ಮಾಡಿ ನಮ್ಮ ಪಾಪಗಳು ಅದುವನ್ನು ಕಡಿಮೆ ಮಾಡಿ ನಾವು ಮುಂದೆ ಮಾಡಿದ ಪಾಪಗಳಿಗೂ ಪಶ್ಚಾತ್ತಾಪ ರೂಪಕವಾಗಿಯೂ ಭಗವತ್ ಸೇವಾ ರೂಪಕವಾಗಿಯೂ ಪರಿಹಾರ ಮಾರ್ಗಗಳನ್ನು ತೋರಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದರಿಂದ ಧನ್ವಂತರಿಯ ಸ್ತೋತ್ರ ನಾವು ಮಾಡಬೇಕಾಗಿದೆ ಅಂಥೇಳಿ ಶಾಸ್ತ್ರಗಳು ಹೇಳುತ್ತೆ. ಸೊ ಆದ್ದರಿಂದ ಆಚಾರ್ಯರು ಕೂಡ ಧನ್ವಂತರಿ ಎಲ್ಲ ಮಂತ್ರಗಳನ್ನು ಮಾಡ್ತಾ ಧನ್ವಂತರಿ ಮಂತ್ರವನ್ನು ಕೂಡ ನಮಗಲ್ಲಿ ಉಪದೇಶ ಮಾಡಿ, ಅದು ಓಂ ಧಂ ಧನ್ವಂತರಯ್ಯೇ ನಮಃ ಅನ್ನೋದು ಧನ್ವಂತರಿ ರೂಪ ಪರಮಾತ್ಮನ ಮೂಲಮಂತ್ರ. ಆ ಮಂತ್ರವನ್ನು ಹೇಳುವಾಗ ನಾವು ಮಾಡಬೇಕಾದ ಧ್ಯಾನ ಶ್ಲೋಕಗಳನ್ನು ಕೂಡ ಅಲ್ಲಿ ಹೇಳ್ತಾರೆ. ಆ ಧ್ಯಾನ ಶ್ಲೋಕಗಳನ್ನು ಸ್ವಲ್ಪ ನೋಡಿಬಿಟ್ಟು, ಯಾಕಂದರೆ ಆಚಾರ್ಯರ ಮಾತುಗಳ ಮೂಲಕವಾಗಿ ಧನ್ವಂತರಿ ರೂಪ ಪರಮಾತ್ಮನ ಧ್ಯಾನ ಶ್ಲೋಕ 4 ಶ್ಲೋಕಗಳು, ಅವುಗಳನ್ನು ಸಂಕ್ಷೇಪವಾಗಿ ನೋಡಿಬಿಟ್ಟು ನಾವು ಸುಳಾದಿಯನ್ನು ನೋಡಿದರೆ ಚೆನ್ನಾಗಿರುತ್ತೆ, ಅದು ಸರಿಯಾದ್ದಾರೆ ಅಂಥೇಳಿ ಆ 4 ಶ್ಲೋಕಗಳ ಸ್ಮರಣೆಯನ್ನು ಸ್ವಲ್ಪ ಮಾಡೋಣ. ಆಚಾರ್ಯರು ಮಾಡುವಂಥದ್ದು, ಆಚಾರ್ಯರು ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಚಂದ್ರೌಘ ಕಾಂತಿ ಮಮಿತೋರು ಕರೈಜ್ಜಗಂತಿ ಸಂಜೀವಯಂತ. ಅಲ್ಲಿ ಶುರು ಮಾಡುವಾಗಲೇ ಚಂದ್ರೌಘ ಕಾಂತ, ಚಂದ್ರನ ಓಘ ಅಂದರೆ ಸಮೂಹ. ಸೊ ಧನ್ವಂತರಿ ರೂಪ ಪರಮಾತ್ಮ ಅವನು ಚಂದ್ರನ ಒಳಗೆ ಇರ್ತಾನೆ, ಅವನ ಕಾಂತಿಯು ಚಂದ್ರನ ಕಾಂತಿಯಂತೆ ಇರುತ್ತೆ, ಆಹ್ಲಾದಕರವಾದ ಕಾಂತಿ. ಆದ್ದರಿಂದ ಅಲ್ಲಿ ಹೇಳ್ತಾರೆ ಚಂದ್ರೌಘ ಕಾಂತಿ ಮಮಿತೋರು ಕರೈಜ್ಜಗಂತಿ ಅಂಥೇಳಿ. ಕರ ಅಂದರೆ ಕಿರಣಗಳು, ಚಂದ್ರ ಓಘ ಅಂದರೆ ಸಮೂಹ, ಚಂದ್ರೌಘ ಕಾಂತಿ ಅಮಿತ ಅಂದರೆ ಮಿತವಿಲ್ಲದೇ ಇರುವಂತಹ ಅತ್ಯಧಿಕವಾದಂತಹ, ಉರು ಅಂದರೆ ದೊಡ್ಡದಾದಂತಹ. ಸೊ ಚಂದ್ರ ಓಘ ಚಂದ್ರೌಘ ಕಾಂತಿಂ ಅಮಿತೋರು ಅಮಿತ ಊರು ಅಮಿತ ಉರು, ಕಾಂತಿ ಕಾಂತಿಯಿಂದ ಜಗಂತಿ ಜಗತ್ತೆಲ್ಲವನ್ನು ಕೂಡ. ಸಂಜೀವಯಂತ ಮಮಿತಾತ್ಮ ಸುಖಂ ಪರೇಶಂ ಅಂತೇಳಿ, ಸಂಜೀವಯಂತಂ ಸಮ್ಯಕ್ ಜೀವಯಂತಂ ಅಂದರೆ ಆ ಚಂದ್ರನ ಕಿರಣಗಳನ್ನು ಭಗವಂತ ಏನು ಮಾಡ್ತಾನೆ, ನಮಗೆ ಔಷಧಿಗಳು ಬೇಕು, ಆ ಔಷಧಿಗಳು ಬೇಕೆಂದರೆ ಚಂದ್ರನ ಕಿರಣಗಳು ಆ ಔಷಧಿಗಳಲ್ಲಿರುವ ಔಷಧಿ ಗುಣವನ್ನು ಕೊಡುತ್ತೆ. ಸೊ ಚಂದ್ರನ ಕಿರಣಗಳೇ ಇಲ್ಲ ಅಂತ ಹೇಳಿದರೆ ಔಷಧಿಗಳಿಗೆ ಔಷಧಿಯ ಲಕ್ಷಣಗಳು ಬರೋದಿಲ್ಲ. ವೆಸ್ಟರ್ನ್ ಮೆಡಿಸಿನ್ಸ್ ಎಲ್ಲ ಇದೆಲ್ಲರಿ ಅಂತೇಳಿ, ಆ ವೆಸ್ಟರ್ನ್ ಮೆಡಿಸಿನ್ ಇದ್ದರೂ ಕೂಡ ಅವುಗಳು ಬರಲಕ್ಕೆ ಕೂಡ ಮೂಲಭೂತವಾಗಿ ಈ ಔಷಧಿಗಳಿಂದ ನಾವು ಯಾವುದಾವುದೋ ಇಂಗ್ರೀಡಿಯೆಂಟ್ಸ್, ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬಹುದು. ಅದಕ್ಕೆ ಕೂಡ ಅವುಗಳು ಬರಬೇಕಂದರೂ ಕೂಡ ಅವುಗಳು ಎಲ್ಲಿಂದ ಬರುತ್ತೋ ಅದಕ್ಕೆ ಮೂಲಭೂತವಾಗಿರುವಂಥದ್ದು ಔಷಧಿಯ ಲಕ್ಷಣಗಳು. ಅವೆಲ್ಲದಕ್ಕೂ ಕೂಡ ಭಗವಂತನ ಆ ಚಂದ್ರನ ರೂಪಕವಾಗಿ ಅವನು ಕಿರಣಗಳನ್ನು ಇಲ್ಲಿ ಪ್ರಸಾರ ಮಾಡಿ ಭೂಮಿಯಲ್ಲಿ ಆ ಔಷಧಿಯ ಲಕ್ಷಣಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಎಲ್ಲದರೊಳಗೂ. ಆ ಕೆಮಿಕಲ್ಸ್ ಫಾರ್ಮ್ ಆಗಬೇಕಂದ್ರೂ ಅರ್ಥನಲ್ಲಿ ಅವುಗಳು ಕೂಡ ಒಂದು ಕೆಮಿಕಲ್ ಪ್ರಾಸೆಸ್, ಅದು ನಡೆಯಬೇಕಂದ್ರೂ ಅದಕ್ಕೂ ಒಂದು ಚಂದ್ರನ ಕಾಂತಿಗಳು ಮೂಲಭೂತವಾದ ಕಾರಣವಾಗಿರುತ್ತೆ. ಹೀಗೆ ಚಂದ್ರನ ಮೂಲಕವ ಚಂದ್ರನ ಕಾಂತಿಗಳ ಅನೇಕ ಚಂದ್ರಗಳ ಸಮೂಹಗಳ ಕಾಂತಿಯನ್ನು ಬೀರುತ್ತಾ ಭೂಮಿಯಲ್ಲಿ ಅವುಗಳ ಮೂಲಕವಾಗಿ ಜಗತ್ತನ್ನು ಸಂಜೀವಯಂತಂ, ಸಮ್ಯಕ್ ಜೀವಯಂತಂ ಅದನ್ನು ಉದ್ದೀಪನಗೊಳಿಸ್ತಾ ಇದ್ದಾನೆ ಪರಮಾತ್ಮ ಅಂಥೇಳಿ. ಅವನು ಅಮಿತ ಸುಖ ಆತ್ಮ ಪರೇಶಂ, ಅವನು ಮತ್ತು ಇದೆಲ್ಲ ಅವನು ಮಾಡ್ತಾ ಇದ್ದ ಅವನಿಗೇನೋ ಇದರಿಂದ ಪ್ರಯೋಜನವಾಗತ್ತೆ. ನಾವು ಬೆಳೆಸ್ತೀವಿ, ನಾನು ಆಲ್ ಕೈಂಡ್ಸ್ ಆಫ್ ಕ್ರಾಪ್ಸ್ ಬೆಳೆಸ್ತೀವಿ, ಯಾಕೆ ನಮಗೆ ಅದರಿಂದ ಪ್ರಯೋಜನವಿದೆ, ಅದು ನಮಗೆ ಬೇಕು ಅಂತ ನಾವು ಹಾಗೆ ದೇವ್ರಿಗೆಲ್ಲ ಬೇಕಾಗಿದೆ ಅದಕ್ಕೆ ಮಾಡ್ತಾನ ಅಂದರೆ ಇಲ್ಲ, ಅವನಿಗೇನು ಬೇಕಾಗಿಲ್ಲ. ಅವನು ಅಮಿತ ಸುಖಾತ್ಮ ಪರೇಶಂ, ಮಿತವಿಲ್ಲದಂತಹ ಸುಖ ಆತ್ಮ ರೂಪನಾದಂತಹ ಅವನವನು ಪರ ಈಶಾ, ಎಲ್ಲರಿಗೂ ಶ್ರೇಷ್ಠನಾದಂತಹ ಸರ್ವೇಶ್ವರನು, ಸರ್ವಾತ್ಮನು, ಸರ್ವೋತ್ಕೃಷ್ಟನು, ಸರ್ವೋತ್ತಮನಾಗಿರುವ ಕಾರಣದಿಂದ ಅವನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಸೊ ಅಂತಹ ಪರಮಾತ್ಮ ಇದ್ದಾನೆ ಅವನು. ಈ ವಿಧವಾಗಿ ಇರುವ ಪರಮಾತ್ಮ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ. ಆ ಧನ್ವಂತರು ಪರಮಾತ್ಮನ ಹೇಗೆ ಚಿಂತನೆ ಮಾಡಬೇಕಂತ ಹೇಳಿದರೆ, ಜ್ಞಾನಮುದ್ರ ಅಮೃತ ಕಲಶ, ಒಂದು ಕೈಯಲ್ಲಿ ಅಮೃತ ಕಲಶ, ಒಂದು ಕೈಯಲ್ಲಿ ಜ್ಞಾನಮುದ್ರ, ಇವು ಎರಡನ್ನು ಇಟ್ಟುಕೊಂಡು ಭಗವಂತ ಇದ್ದಾನೆ ಅಂತ ಹೇಳಿ ಈ ಎರಡು ವಿಧದ ರೂಪಿ ಪರಮಾತ್ಮ ನಾವು ಚಿಂತನೆಯನ್ನು ಮಾಡಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಅಂಥೇಳಿ ಭಗವಂತನನ್ನು ಚಿಂತನೆ ಮಾಡ್ತಾ, ಚಂದ್ರೌಹ ಕಾಂತಿ ಮಮಿತೋರು ಕರೈಜ್ಜಗಂತೀಂ ಸಂಜೀವಯಂತ ಮಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತೇಳಿ. ಅವನು ಎಲ್ಲಿದ್ದಾನೆ ಅಂದರೆ ಶೀತಾಂಶು ಮಂಡಲಗತಂ ಸ್ಮರತ ಆತ್ಮ ಸಂಸ್ಥಂ ಅಂತೇಳಿ. ಶೀತಾಂಶು ಅಂದರೆ ತಣ್ಣವಾದ ಕಿರಣಗಳು, ಶೀತಾಂಶುಗಳು ಅಂದರೆ ತಣ್ಣ ಕಿರಣ ಕೊಡುವವನು ಶೀತಾಂಶು ಯಾರಂದರೆ ಚಂದ್ರ. ಸೊ ಇಲ್ಲಿ ಕೂಡ ಬಹುವ್ರೀಹಿ ಶೀತಾಂಶುಗಳು ಉಳ್ಳವನು ಚಂದ್ರ. ಸೊ ಅಂಥ ಚಂದ್ರನ ಮಂಡಲದಲ್ಲಿ ಮಧ್ಯದಲ್ಲಿ ಸಂಸ್ಥಿತನಾಗಿದ್ದಾನೆ ಪರಮಾತ್ಮ ಅಂದರೆ ಧನ್ವಂತರಿ ಪರಮಾತ್ಮ ಚಂದ್ರಾಂತರ್ಗತನಾದ ರೂಪ, ಚಂದ್ರನ ಒಳಗೆ ಅಂತರ್ಯಾಮಿತ್ವೇನ ಇದ್ದಾನೆ, ಅಂತರ್ಗತನಾಗಿರೋ ರೂಪ. ಅದರ ಮೂಲಕವಾಗಿ ನಾವು ಚಿಂತನೆ ಮಾಡಲಿಕ್ಕೆ ಅಧಿಷ್ಠಾನ ರೂಪ, ಚಂದ್ರಾಧಿಷ್ಠಾನದಲ್ಲಿ ಚಿಂತನೆ ಮಾಡ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅವನು ಮೂರ್ಧ್ನಿ ಸ್ಥಿತಾದ್ ಅಮೃತ ಏವ ಸುಧಾಂ ಶ್ರವಂತೀಂ ಭೂಮಧ್ಯಗಾಚ್ಚ ತತಏವ ಚ ತಾಲು ಸಂಸ್ಥಾತ್ ಹಾರ್ದಾಚ್ಚ ನಾಭಿಸದನಾತ್ ಅಧರಸ್ತಾಚ್ಚ ಧ್ಯಾತ್ವಾ ವಿಪೂರಿತ ತನು ದುರಿತಂ ನಿಹನ್ಯಾತ್ ಅಂಥೇಳಿ. ಅವನನ್ನು ಚಿಂತನೆ ಮಾಡುವಾಗ ಮೂರ್ಧ್ನಿ ಸ್ಥಿತಾತ್ ಅಮೃತ ಏವ ಸುಧಾಂ ಶ್ರವಂತೀಮ್ ಅಂಥೇಳಿ, ನಮ್ಮ ಮೂರ್ಧ್ನಿ ಅಂದರೆ ತಲೆಯ ಮೇಲೆ ಭಾಗದಿಂದ ಭಗವಂತ ಅಮೃತವನ್ನು ಮೇಲೆಯಿಂದ ಅಮೃತವನ್ನು ಸುರಿಸುತ್ತಾ ಇದ್ದಾನೆ. ಆ ಅಮೃತ ಬರ್ತಾ ಇದೆ, ನಾವು ಚಿಂತನೆ ಮಾಡಬೇಕು. ಎಲ್ಲರಿಗೂ ಅದು ಮಾಡ್ತಾನೆ ಭಗವಂತ. ಅದು ಮಾಡಿ ಆ ಅಮೃತದ ಪ್ರಭಾವ ಎಷ್ಟು ತನಕ ಕೊಡಬೇಕೋ ಅಷ್ಟು ತನಕ ಕೊಡ್ತಾನೆ. ಆ ಪ್ರಭಾವ ಕೊಟ್ಟಷ್ಟು ದಿನ ನಾವು ಆಯುರ ಆರೋಗ್ಯದಿಂದ ಇರ್ತೀವಿ. ಯಾವಾಗಾದರೆ ಅದರ ಪ್ರಭಾವವನ್ನು ನಮಗೆ ಮುಟ್ಟಬಾರದಂತ ಭಗವಂತ ನಿಶ್ಚಯ ಮಾಡಿಕೊಳ್ತಾನೆ, ಆವಾಗ ನಮಗೆ ತೊಂದರೆ ಆಗುತ್ತೆ. ಸೊ ಈ ವಿಧವಾಗಿ ಅವನು ಈ ವಿಧವಾಗಿ ಮಾಡ್ತಾ ಇದ್ದಾನೆ ಅಂಥೇಳಿ. ಭೂಮಧ್ಯಗಾಚ ಎರಡು ಹುಬ್ಬುಗಳ ಮಧ್ಯದಿಂದ ತತ ಏವ ತತಾಲು ಸಂಸ್ಥಾತ್ ತುಟಿಗಳ ಮೇಲೆ ಅದರ ಮೂಲಕವಾಗಿ ಬಂತು. ಹಾದ್ದಾಚ ನಾಭಿ ಸದನಾತ್ ಅಧರಸ್ಥಿತಾಚ ಹೃದಯದಲ್ಲಿಯೂ ನಾಭಿ ಅದರ ಕೆಳಗಿನ ಭಾಗ. ಹೀಗೆ ನಮ್ಮ ದೇಹ ಇಡೀ ದೇಹದಲ್ಲಿ ಆ ಅಮೃತ ಧಾರೆ ಬರುವಂತೆ ಮಾಡಿ ನಾವು ಆರೋಗ್ಯದಿಂದ ಇರುವಂತೆ ಮಾಡ್ತಾನೆ ಅಂಥೇಳಿ ಅಂತಹ ಪರಮಾತ್ಮನನ್ನು ಧ್ಯಾತ್ವ ಅಭಿಪೂರಿತ ತನು ದುರಿತಂ ನಿಹನ್ಯಾತ್. ಆ ವಿಧವಾದ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿ ನಾವು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೋಬೇಕು ಅಂತ ಹೇಳಿ ಹೇಳುತ್ತೆ ಈ ಶ್ಲೋಕ. ಅದ ಮೇಲೆ ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ, ಈ ಭಯರೋಗಗಳು ನಾವು ಕಣ್ಣಿಗೆ ಕಾಣಿಸುವ ರೋಗಗಳು ಯಾವು, ಈ ಶಾರೀರಿಕ ಮಾನಸಿಕ ಅಷ್ಟೇ ಅಲ್ಲದೆ ಅಜ್ಞಾನವೂ ಒಂದು ವಿಧವಾದ ರೋಗವೇ. ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ, ಈ ಅಜ್ಞಾನವು ದುಃಖವು ಭಯ ಫಿಯರ್ ರೋಗ ಇವೆಲ್ಲವೂ ಕೂಡ ಮಹಾವಿಷಗಳು. ಇವೆಲ್ಲವೂ ನಮಗೇನಾಗತ್ತೆ, ಯೋಗೋಯಮಾಶು ವಿನಿಹಂತಿತ ಸುಖಂ. ಭಗವಂತ ಏನು ಮಾಡ್ತಾನೆ, ಅಜ್ಞಾನ ದುಃಖ ಭಯರೋಗ ಮಹಾವಿಷಾನಿ ಯೋಗೋ ಯಮಾಶು ನಿಹಂತಿ ಸುಖಂ ಸ ದದ್ಯಾತ್. ಅವನು ಈ ಅವನ ಯೋಗ ಜ್ಞಾನ ಉಪಾಯದಿಂದ ಇದನ್ನು ಬೇಗ ಪರಿಹಾರ ಮಾಡಿ ಅವನು ಸುಖವನ್ನು ಕೊಡ್ತಾನೆ. ಸುಖಂ ಸ ದದ್ಯಾತ್ ಅಂಥೇಳಿ ಉನ್ಮಾದ ವಿಭ್ರಮಹರ ಪರತಸ್ತು ಸಾಂದ್ರಂ ಆನಂದಮೇವ ಪದಮಾಪೈತಿ ಸ್ಮನಿತ್ಯಂ ಅಂತೇಳಿ. ಉನ್ಮಾದತ್ವ ಅದು ಹುಚ್ಚುತನ ಇರಬಹುದು, ಇಲ್ಲ ಏನೋ ಕ್ರೇಜಿಯಾಗಿ ಬಿಹೇವ್ ಮಾಡೋದು. ಈ ಉನ್ಮಾದದಿಂದ ವಿಭ್ರಮ ಮನಸ್ಸು ಭ್ರಮೆಗೆ ಒಳಗಾದಾಗ ನಾವು ಏನೇನೋ ಮಾಡ್ತೀವಿ ತಪ್ಪು ಕೆಲಸಗಳು. ಸೊ ಉನ್ಮಾದ ವಿಭ್ರಮ ಬಂದಾಗ ಅವನೇನು ಮಾಡ್ತಾನೆ, ಹರತ ಅದನ್ನು ಹರಣೆ ಮಾಡ್ತಾನೆ. ಪರ ಹರತ ಸಾಂದ್ರಂ ಪದಮಾಪತಿ ಅಂಥೇಳಿ ಅವನ ಪದ ಅಂದರೆ ಮುಕ್ತಿ ಸ್ಥಾನ ನಾವು ಸೇರುವಂತೆ ಮಾಡ್ತಾನೆ. ಅಂತಹ ಭಗವಂತನ ನಾವು ನಿತ್ಯ ಸ್ಮರಣೆ ಮಾಡಬೇಕಂಥೇಳಿ ಇದು ಹೇಳುತ್ತೆ. ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ ಯೋಗೋ ಯಮಾಶು ವಿನಿಹಂತಿ ಸುಖಂ ಸದ್ಯಾತ್ ಉನ್ಮಾದ ವಿಭ್ರಮ ಹರಹ ಪರತಸ್ಥ ಸಾಂದ್ರಂ ಆನಂದಮೇವ ಪದಮಾಪಯತಿ ಸ್ಮನಿತ್ಯಂ. ನಿತ್ಯಂ ಪದಂ ಆಪಯತಿ. ನಮ್ಮೆಲ್ಲರಿಗೂ ಅವನು ಮೋಕ್ಷ ಮಾರ್ಗಕ್ಕೆ ಹೋಗಬೇಕಾಗಿದ ಜ್ಞಾನವನ್ನು ಕೊಟ್ಟು ಆ ದಾರಿಯಲ್ಲಿ ನಮ್ಮನ್ನು ಇಡ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು ಅಂತೇಳಿ. ಯಾರೋ ತುಂಬ ಕಾಯಿಲೆ ಇರುತ್ತೆ, ಅವರು ಕೂತುಕೊಂಡು ಧ್ಯಾನ ಮಾಡಲಿಕ್ಕಾಗೋದಿಲ್ಲ, ಸ್ತೋತ್ರ ಮಾಡಲಿಕ್ಕಾಗೋದಿಲ್ಲ, ಬಹಳ ಕಷ್ಟ ಸ್ಥಿತಿಯಲ್ಲಿರ್ತಾರೆ. ನಾವು ಅವರನ್ನು ನೋಡ್ತೀವಿ, ಅವರಿಗೆ ಧನ್ವಂತರಿ ಅನುಗ್ರಹ ಬೇಕಾಗಿರುತ್ತೆ, ನಾವು ಏನು ಮಾಡಬೇಕು? ಆವಾಗ ಅವರಿಗೆ ನೀವು ಹೇಳಿ ಧನ್ವಂತರಿ ಸ್ತೋತ್ರ ಅಂದರೆ ಹೇಳುವ ಸ್ಥಿತಿಯಲ್ಲಿಲ್ಲ, ಅಪಸ್ಮಾರದ ಶೀಲಿರ್ಬೋದು, ಅನ್ಕಾನ್ಷಿಯಸ್ ಆಗಿರ್ಬೋದು, ಇಲ್ಲ ವೀಕ್ ಆಗಿರ್ಬೋದು, ಮಲಗಿರ್ತಾರೆ, ಏನು ಮಾಡಲಾರದ ಸ್ಥಿತಿಯಲ್ಲಿ ಇರುತ್ತಾನೆ. ಅಂಥವರಿಗೆ ಧನ್ವಂತರಿ ಅನುಗ್ರಹ ಆಗಬೇಕಂದರೆ ಏನು ಮಾಡಬೇಕು ಅಂತ ಸಂಶಯ ಬಂದರೆ, ನಾವು ಧನ್ವಂತರಿ ಸ್ತೋತ್ರವನ್ನು ಮಾಡ್ತಾ ಆ ನಾವು ಜಪವನ್ನು ಮಾಡ್ತಾ ಯಾರೋ ಆ ರೋಗಿಯ ತಲೆ ಮೇಲೆ ಕೈಯಿಟ್ಟು ಭಕ್ತಿಯಿಂದ ಜಪವನ್ನು ಮಾಡಿದರೆ ಅಂತಹ ರೋಗಿ ಕೂಡ ರೋಗ ಪರಿಹಾರವಾಗುತ್ತೆ, ಅಷ್ಟೊಂದು ಮಹಾತ್ಮ್ಯ ಇದೆ ಅಂತ ಇದು ಹೇಳುತ್ತೆ. ಧ್ಯಾತ್ವೈವ ಹಸ್ತ ತಲಗಂ ಸ್ವಮುತಂ ಶ್ರವಂತಂ ಅಂಥೇಳಿ. ಧ್ಯಾತ್ವಾ ಏವ ಹಸ್ತ, ನಾವು ಭಗವಂತನನ್ನು ಸ್ಮರಣೆ ಮಾಡ್ತಾ ಹಸ್ತ ತಲಗಂ, ನಾವು ನಮ್ಮ ಕೈಯನ್ನು ಅವರ ತಲೆ ಮೇಲೆ ಇಟ್ಟು ಅವರ ತಲೆ ಮೇಲಿಂದನೂ ಭಗವಂತ ಅಮೃತವನ್ನು ಸುರಿಸುತ್ತಾ ಇದ್ದಾನೆ, ಆದರೆ ಆ ಭಗವಂತನ ಅನುಗ್ರಹವನ್ನ ಮೇಲೆ ಬೆಳೀತಾ ಇಲ್ಲ. ನಾವು ಈ ಮಂತ್ರವನ್ನು ಹೇಳಿ ಅವನಿಗೆ ನಿರೋಧಕವಾಗಿ ಅವರೋಧವಾಗಿರುವ ಯಾವುದೋ ಒಂದು ತೊಂದರೆ ಆಗ್ತಾ ನಿರೋಧ ಇದೆ, ಆ ನಿರೋಧವನ್ನು ಭಗವಂತನ ಅನುಗ್ರಹದಿಂದ ದೂರ ಮಾಡಿದರೆ ಅವನಿಗೂ ರೋಗ ಪರಿಹಾರ ಆಗತ್ತೆ ಅಂತ ಹೇಳಿ ನಾವು ಹೇಳಿದರೆ ಏನಾಗತ್ತೆ ಅಂದರೆ, ಧ್ಯಾತ್ವ ಏವ ಧ್ಯಾತ್ವೈವ ಹಸ್ತ ತಲಗಂ ಸ್ವಮೃತಂ ಸ್ರವಂತಂ ದೇವಂ ಸ ಯಸ್ಯ ಶಿರಸಿ ಸ್ವಕರಂ ನಿಧಾಯ. ನಮ್ಮ ಕೈಯನ್ನು ಅವನ ಮೇಲೆ ಇಟ್ಟು ಸ್ವಕರಂ ನಿಧಾಯ ಅಂತೇಳಿ ಹೇಳ್ತಾ ಇದೆ. ಧ್ಯಾತ್ವೈವ ಹಸ್ತತಲಗಂ ಸ್ವಂತಂ ಸ್ವಂತಂ ದೇವಂ ಸ ಶಿರಸಿ ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಮಂ ಸಚವೀತ ರೋಗ. ಮನುಂ ಅಂದರೆ ಮಂತ್ರಂ, ಇಮಂ ಈ ಮಂತ್ರವನ್ನು ಆವರ್ತಯೇತ್ ಆವರ್ತನ ಮಾಡಿದರೆ, ಆವರ್ತಯೇನ್ ಮನುಮಿಂ ಸಚವೀತ ರೋಗ, ಅವನು ವೀತರೋಗ ವಿಗತ ರೋಗ ರೋಗವ ಪರಿಹಾರವಾಗಿ ರೋಗ ಬಿಟ್ಟವನಾಗಿರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ಯಾವಾಗಲೂ ಆಗುತ್ತಾರೆ? ಯಾವಾಗಲೂ ವಿದರ್ ಸೋ ಮೆನಿ ಟೈಮ್ಸ್ ಇಟ್ ಡಸಂಟ್ ಹ್ಯಾಪನ್ ಅಲ್ವಾ ಅಂತ ಸಂಶಯ ಬರುತ್ತೆ. ಅದಕ್ಕೆ ನಮ್ಮ ವಿಶ್ವಾಸ, ಅದು ನಾವು ವಿಶ್ವ ಆಗತ್ತೋ ಆಗಲ್ಲವೋ ಆಗತ್ತೋ ಆಗಲ್ಲವೋ ಅಂತ ಹೇಳಿದರೆ ಆಗೋದಿಲ್ಲ. ಸೊ ವಿಶ್ವಾಸದಿಂದ ಮಾಡಿದರೆ ಆಗತ್ತೆ, ಇಲ್ಲಂದ್ರೆ ಆಗೋದಿಲ್ಲ. ಸಚವೀತ ರೋಗ ಪಾಪಾದ ಅಪೈತಿ ಮನಸಾ ಯದಿ ಭಕ್ತಿ ನಮ್ರಹ, ಪಾಪಾದ ಅಪೈತಿ ಮನಸಾ ಯದಿ ಭಕ್ತಿ ನಮ್ರಹ. ಪಾಪಾದ ಅಪೈತಿ, ಅವನಿಗಿರುವ ಪಾಪವನ್ನು ಅವನಕ್ಕೆ ಮುಟ್ಟದೇ ಮಾಡಬೇಕು. ಅದು ಮಾಡಬೇಕಂದ್ರೆ ನಾವು ನಮಗೂ ಭಕ್ತಿ, ಅವನು ಭಕ್ತಿ ಮಾಡುವ ಸ್ಥಿತಿಯಲ್ಲಿ ಅವನ ಏನೋ ಬಹಳ ವೀಕ್ ಆಗಿರ್ಬೋದು, ಅಪಸ್ಮಾರದ ಅನ್ಕಾನ್ಷಿಯಸ್ ಆಗಿರ್ಬೋದು, ನಾವು ಹೇಳ್ತಾ ಇದ್ದೇವೆ ನಮಗೆ ಬಹಳ ಭಕ್ತಿ ಇದ್ದರೆ ಆವಾಗ ಯದಿ ಭಕ್ತಿ ನಮ್ರಹ, ಇಫ್ ವಿ ಡೂ ವಿತ್ ಭಕ್ತಿ, ಪೂರ್ಣವಾದ ಭಕ್ತಿಯಿಂದ ವಿನಮ್ರ ಭಾವದಿಂದ ಮಾಡಿದರೆ ಆವಾಗ ಅದು ಫಲವನ್ನು ತೋರಿಸುತ್ತೆ ಅಂಥೇಳಿ ಈ ವಿಧವಾಗಿ ನಾಲ್ಕು ಧ್ಯಾನ ಶ್ಲೋಕಗಳು ಧನ್ವಂತರಿ ರೂಪ ಪರಮಾತ್ಮನನ್ನು ವರ್ಣನೆ ಮಾಡಿ ಹೇಳುತ್ತೆ. ಅದರ ಹಿನ್ನೆಲೆಯಲ್ಲಿ ಸುಲಾದಿಯಲ್ಲಿ ವಿಜಯದಾಸರು ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಇದು ಈ ವಿಧವಾಗಿ ಶುರು ಆಗುತ್ತೆ. ಆಯುರುದ್ಧಿಯಾಗೋದು ಶ್ರೇಯಸ್ಸು ಬರುವುದು ಕಾಯ ನಿರ್ಮಲಿನ ಕಾರಣವಾಹುದು, ಮಾಯ ಹಿಂದಾಗುವುದು ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ. ಇಲ್ಲಿ ಆಯುವೃದ್ಧಿ ಆಗೋದು, ನಮಗೆ ಆಯುಷ್ಯ ವೃದ್ಧಿ ಆಗಬೇಕು. ಯಾರು ಆಯುಷ್ಯ ಇಲ್ಲ ಅಂದರೆ ರೋಗ ಇದಾ ಇಲ್ಲವ ಅಮ್ಮ ಪ್ರಸಕ್ತೇ ಬರಲ್ಲ. ಆಯೇ ಮುಗಿದೋಯ್ತು ಅಂದರೆ ಬಹಳ ಅದು ಮೊಟ್ಟ ಮೊದಲು ಬರುವಂತಹ ಭಯ. ಆಯುಷ್ಯ ಬೇಕು ನಮಗೆ, ಆಯು ಬರಬೇಕು, ಆಯು ಬರಬೇಕು ಅಂತೇಳಿ ಆಯು ವೃದ್ಧಿ ಬೇಕು. ಆದ್ದರಿಂದ ಈ ಆಯು ವೃದ್ಧಿ ಆಗಬೇಕಂತ ಹೇಳಿದರೆ ಯಾವ ದೇವವೈದ್ಯರಾಗಲಿ ಮನುಷ್ಯ ವೈದ್ಯರಾಗಲಿ ಯಾರ ಕೈಯಲ್ಲಿ ಇದಿಲ್ಲ. ಈ ಕೆಲಸ ಮಾಡಬೇಕಂದ್ರೆ ಆ ಪರಮಾತ್ಮ ಒಬ್ಬನೇ ಮಾಡಬೇಕು. ಅದರಿಂದ ಆಯು ವೃದ್ಧಿ ಆಗೋದು. ಮಿಕ್ಕ ದೇವತೆಗಳು ಆದರೂ ಕೂಡ ಅವರು ಕೂಡ ಭಗವಂತನ ಮೂಲಕವಾಗಿ ಮಾಡಬಲ್ಲರೇ ಹೊರತು ಭಗವಂತನ ಇಚ್ಛೆ ಇಲ್ಲದೆ ಯಾರು ಮಾಡಲಕ್ಕ, ಸ್ವತಂತ್ರವಾಗಿ ಮಾಡುವನು ಪರಮಾತ್ಮ ಒಬ್ಬನೇ. ಆದ್ದರಿಂದ ಆಯು ವೃದ್ಧಿ ಆಗೋದು, ಆಯುಷ್ಯ ವೃದ್ಧಿ ಆಗತ್ತೆ ಅಂತ ಹೇಳಿ ಈ ಧನ್ವಂತರು ಪರಮಾತ್ಮನ ಸ್ಮರಣೆ ಮಾಡಿದ್ರೆ ಆಯುಷ್ ವೃದ್ಧಿ ಆಗತ್ತೆ, ಶ್ರೇಯಸ್ಸು ಬರುವುದು, ಶ್ರೇಯಸ್ಸು ಬರುತ್ತೆ. ಆಯುರ್ಧ್ಯ ಆಗೋದು ಸುಲಭವಾಗಿ ಬರುತ್ತೆ, ಶ್ರೇಯಸ್ಸು ಬರುವುದಂದ್ರೆ ಸ್ವಲ್ಪ ಸ್ವಲ್ಪ ಅಂತ ಏನಂದ್ರೆ ಶ್ರೇಯಸ್ಸು ಬರುವುದು ಸ್ವಲ್ಪ ಸಂದೇಹ ಬರುತ್ತೆ. ಶ್ರೇಯಸ್ ಅಂದರೆ ಏನ್ರಿ, ವಾಟ್ ಈಸ್ ಮೀನ್ ಬೈ ಶ್ರೇಯಸ್ಸು? ಒಳ್ಳೆಯದು ಅಂದರೆ ಶ್ರೇಯಸ್ ಅಂದರೆ ಒಳ್ಳೆಯದು, ಒಳ್ಳೆಯದಂದರೆ ಏನು ಮತ್ತು ಪ್ರಶಂಸೆಯ ಪ್ರಶ್ನೆ ಬರುತ್ತೆ. ಒಳ್ಳೆಯದು ಅಂತ ಹೇಳಿದರೆ ಯಾವುದರ ಮೂಲಕವಾಗಿ ನಮಗೆ ಗೊತ್ತಿಲ್ಲದೇ ಇದ್ದರೂ ನಮಗೆ ಒಂದೊಳ್ಳೆ ಒಳ್ಳೆಯದಾಗಬಹುದು ಅಂದರೆ ಏನು, ನಾವು ನನಗೆ ಒಂದು ಈ ದುಡ್ಡು ಬರಬೇಕು ಅದು ಬರಬೇಕು, ನಾವು ನಮ್ಮ ಇಚ್ಛೆಗಳೆಲ್ಲ ನಮ್ಮ ಶ್ರೇಯಸ್ಸುಗಳು, ಅದು ಪ್ರಿಯ. ಪ್ರಿಯಕ್ಕೆ ಶ್ರೇಯಸ್ಸಿಗಿರುವ ವ್ಯತ್ಯಾಸ. ಯಾವುದು ನಮಗೆ ಇಷ್ಟವಾದದ್ದು ಅದು ಪ್ರಿಯ ಅಂತೀವಿ, ಯಾವುದು ನಮಗೆ ಒಳ್ಳೆಯದು ಅಂದರೆ ನಮಗೆ ಇಷ್ಟವಾಗದೇ ಇರಬಹುದು ಆದರೆ ಅದರಿಂದ ನಮಗೆ ಒಳ್ಳೆಯದಾಗಬಹುದು, ನಮಗೆ ಗೊತ್ತಿಲ್ಲ ಅದು, ಅದು ಭಗವಂತನಿಗೆ ಗೊತ್ತು. ನಮಗೆ ಅಯ್ಯೋ ಏನೋ ಈ ಕಷ್ಟ ಕೊಟ್ಟಿದ್ದ ಅಂದರೆ ಈ ಕಥೆಗಳು ಬೇಕಾದಷ್ಟು ಕಥೆಗಳು, ನಾನು ಯಾವುದು ಹೋಗೋದಿಲ್ಲ. ನೀವು ಒನ್ ಆಫ್ ದ ಕಥೆಗಳು ನೋಡ್ತೀವಿ, ಒಬ್ಬನು ರಾಜ ಅವನ ಮಿತ್ರ ಹೋದಾಗ ಒಬ್ಬನು ರಾಜನ ಬೆರಳು ಪ್ರಿನ್ಸ್ ಬೆರಳು ಕಟ್ಟಾಗೋಗುತ್ತೆ, ಅವನು ಅಯ್ಯೋ ನನಗೆ ಎಲ್ಲ ಕಷ್ಟ ಆಯ್ತಂದ್ರೆ ಇದು ಒಳ್ಳೆಯದೇ ಅಂತ ಹೇಳ್ತಾನೆ. ಹಂಟಿಂಗ್ ಹೋದಾಗ ಅವನಿಗೆ ಅಂಗವಿಕಲ ಆದಂತೇಳಿ ಅವನಿಗೆ ಹಂಟಿಂಗ್ ತೊಗೋದು, ಇತ್ಯಾದಿ ಕಥೆಗಳು ತುಂಬ ಕರೆದವಳು. ಆದರೆ ಅವನು ಬೆರಳು ಕಟ್ಟಾಗೋದು ಕೂಡ ಅವನನ್ನು ಬಲಿಕೊಳ್ಳಕ್ಕೆ ಅವನು ಯೋಗ್ಯನಲ್ಲ ಅಂಥೇಳಿ ಬಿಟ್ಟು ಬಿಡುವ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಅದು ಒಳ್ಳೆಯದಾಗುತ್ತೆ ಅಂತೇಳಿ ಅಂದರೆ ಅದು ಬೆರಳು ಕಟ್ಟಾಗೋದು ಅವನಿಗೆ ಪ್ರಿಯವಲ್ಲ, ಅದೇ ಅದು ಶ್ರೇಯವಾಯಿತು. ಹೀಗೆ ಶ್ರೇಯಸ್ಸು ಅನ್ನುವುದು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹದ್ದು, ಅದು ಭಗವಂತನಿಗೆ ಒಬ್ಬನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಅದಕ್ಕೆ ಯದ್ಧಿತಂತವ ಭಕ್ತಾನಾಂ ಅಸ್ಮಾಕಂ ನು ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯಿತ ಪ್ರಭಾ ಅಂಥೇಳಿ ವಾದರಾಸ್ವಾಮಿಗಳು ಹೇಳಿದ್ದು ಅದಕ್ಕೆ. ಯಾಕಂದರೆ ನನಗೆ ಯಾವುದು ಒಳ್ಳೆಯದಂದು ನನಗೆ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತು, ನಾನು ಅದು ಬೇಕು ಇದು ಬೇಕಂತ ಕೇಳಿದ್ದೀನಿ, ಅದರಿಂದ ಯಾವ ತೊಂದರೆ ಆಗುತ್ತೋ ನನಗೇ ಗೊತ್ತಿಲ್ಲ, ಆದ್ದರಿಂದ ನನಗೆ ಯಾವುದು ಒಳ್ಳೆಯದು ಅದನ್ನೇ ಮಾಡಪ್ಪ ಅಂತೇಳಿ ದೇವ್ರ ಮೇಲೆ ಭಾರ ಬಿಟ್ಟುಬಿಡುವುದು. ಅದಕ್ಕೆ ಶ್ರೇಯಸ್ಸು ಬರುವುದು, ಯಾವುದು ನನಗೆ ಗೊತ್ತಿಲ್ಲ ಒಳ್ಳೇದು ಯಾವುದು ಅಂಥೇಳಿ, ಅದು ನಿನಗೆ ಗೊತ್ತು, ಅದನ್ನು ಅದು ಬರಬೇಕಂದ್ರೆ ನಿನ್ನ ಅನುಗ್ರಹ ಬೇಕು ಅಂಥೇಳಿ. ಕಾಯ ನಿರ್ಮಲಿನ ಕಾರಣವಾಹುದೋ, ಇಲ್ಲಿ ಎರಡು ಕಾರಣವಾಹದೋ ಅಂತ ನೆಗೆಟಿವ್ ಆಗಿ ಕಾರಣವಾಹುದೋ ಕಾರಣವಾಹುದೋ ಎರಡು ಮೂರು ವಿಧವಾಗಿ ಪ್ರೊನೌನ್ಸಿಯೇಷನ್ ಇಂಟರ್ಪ್ರಿಟೇಷನ್ ಇರುತ್ತೆ. ಎಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಎಲ್ಲ ಎರಡು ಪಾಸಿಟಿವ್ ನೆಗೆಟಿವ್ ಎಲ್ಲ ಎರಡರಲ್ಲಿ ನೋಡೋಣ. ಕಾಯ ಅಂದರೆ ಶರೀರ, ಇದಕ್ಕೆ ಕಾಯ ಕೇನ ಆಯತೆ ಕಾಯ ಅಂತ, ಇದಕ್ಕೆ ಶರೀರಕ್ಕೆ ಕಾಯ ಅಂತ ಕರೀತೀವಿ. ಯಾಕೆ ಅಂದರೆ ಕಹ ಬ್ರಹ್ಮ ಇತಿ ಪ್ರೋಕ್ತ, ಬ್ರಹ್ಮದೇವರು ನಮಗೆ ಕೊಟ್ಟಿದ್ದು, ಅವನಿಂದ ಕೊಡಲ್ಪಟ್ಟದ್ದಾದ್ದರಿಂದ ಕ ಅಯ ಕ ಅನ್ನುವ ಬ್ರಹ್ಮ ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟದ್ದಾದ್ದರಿಂದ ಇದಕ್ಕೆ ಕಾಯ ಅಂತ ಕರಿತೀವಿ ದೇಹಕ್ಕೆ. ಸೊ ಕಾಯ ಇದು ನಿರ್ಮಲಿನವಾಗಬೇಕು. ಇದು ಈ ಕಾಯ ಯಾವಾಗಲೂ ಮಲಿನವೇ, ಇದು ನಿರ್ಮಲಿನ ಹೇಗಾಗತ್ತೆ, ಏನೋ ಹೊರಗೆ ಪ್ಯೂರಿಫೈ ಮಾಡಬಹುದು ಒಳಗೆ ಇಂಪ್ಯೂರಿಟೀಸ್ ಹಾಗೆ ಇರುತ್ತೆ. ಸೊ ಇದು ನಿರ್ಮಲಿನ ಯಾಗ ಆಗತ್ತೆ ಅಂಥೇಳಿ, ಅಂದರೆ ಇದರಲ್ಲಿರುವ ಮಲಿನಗಳೆಲ್ಲ ಹೋಗಬೇಕು ಅಂದರೆ ಸಾಧ್ಯವಾಗೋದಿಲ್ಲ. ಮತ್ತು ಕಾಯ ನಿರ್ಮಲಿನವಾಗಬೇಕಂತ ಹೇಳಿದರೆ ಯಾವ ಮಲಗಳಿಂದ ನಮಗೆ ರೋಗಗಳು ಬರಲಿಕ್ಕೆ ಅವಕಾಶವಿದೋ ಅಂತಹ ಮಲಗಳನ್ನು ದೂರ ಮಾಡುತ್ತೆ. ಪೂರ್ತಿಯಾಗಿ ಮಲಿನಗಳನ್ನು ಹೋಗಿಸೋದಿಲ್ಲ. ಹೊರಗೆ ಶುಭ್ರವಾಗಿದ್ದರೆ ನಮಗೆ ಕೆಲವು ರೋಗಗಳು ಬರೋದಿಲ್ಲ, ಆದ್ದರಿಂದ ಹೊರಗೆ ಶುಭ್ರ ಮಾಡಲಿಕ್ಕಾಗತ್ತೆ. ಒಳಗೇನು ಕೆಲವು ಶುಭ್ರ ಆಗಲಿಕ್ಕೆ ಅವಕಾಶ ಎಲ್ಲೆಲ್ಲಿದೋ ಅಲ್ಲೆಲ್ಲ ಶುಭ್ರವಾಗುತ್ತೆ. ಸೊ ಈ ನಿರ್ಮಲಿನತ್ವ ಪೂರ್ಣವಾದ ನಿರ್ಮಲಿನತ್ವ ಅಲ್ಲ, ಎಷ್ಟೆಷ್ಟು ಸಾಧ್ಯವಾಗಿದೋ ಎಷ್ಟೆಷ್ಟು ರೋಗ ಪರಿಹಾರಕ್ಕೆ ಕಾರಣಗಳಾಗಿದೋ ಅಷ್ಟುವರೆಗೂ ಕಾಯ ನಿರ್ಮಲಿನವಾಗುತ್ತೆ. ಪೂರ್ಣ ನಿರ್ಮಲಿನವಾಗಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಕಾಯ ಮಲಿನಗಳಿಂದ ಪಂಚಭೂತಾತ್ಮಕವಾದ ಕಾಯ, ಇದರಲ್ಲಿ ಮಲಿನಗಳಿದೆ, ಅದು ಪೂರ್ಣವಾಗಿ ಹೋಗಲಿಕ್ಕಾಗೋದಿಲ್ಲ. ಆದರೆ ಇದು ಎಷ್ಟುವರೆಗೆ ನಮಗೆ ರೋಗ ಪರಿಹಾರಕ್ಕೆ ಅನುಕೂಲವಾಗುತ್ತೋ ಅಷ್ಟು ಕಾಯ ನಿರ್ಮಲಿನವಾಗುತ್ತೆ. ಅದಕ್ಕೆ ಕಾರಣವಾಹುದು ಅಂತ ಹೇಳಿದ್ರೆ ಪಾಸಿಟಿವ್ ಆಗೋದು ಅಂದರೆ ಅದಕ್ಕೆ ಕಾರಣವಾಗಿದೆ, ಕಾಯ ನಿರ್ಮಲಿನವಾಗುವುದಕ್ಕೆ ಕಾರಣವಾಗಿದೆ ಅಂಥೇಳಿ. ಇಲ್ಲ ಇಲ್ಲಿ ಕಾಯ ನಿರ್ಮಲಿನ ಕಾರಣವಾಹದೋ ಮಾಯಾ ಅಂತ ಮುಂದಿದೆ. ಕಾಯ ನಿರ್ಮಲಿನ ಕಾರಣ ಅಂಥೇಳಿ ಅದಕ್ಕೆ ಕಾರಣವಾಗಿದೆ, ಆಹದೋ ಮಾಯ, ಮಾಯ ಆಗೋದಿಲ್ಲ ಅಂಥೇಳಿ. ಸೊ ಆಹದು ಅಂತ ನೆಗೆಟಿವ್ ಆಗಿ ತೊಗೊಂಡ್ರೆ ಅದನ್ನು ಮಾಯ ಜೊತೆಯಲ್ಲಿ ಸೇರಿಸ್ಕೊಳ್ಳೋದು. ಆಹದೋ ಮಾಯ ಅಂದರೆ ಮಾಯ ಅಂದ್ರೇನು, ಇಲ್ಯೂಷನ್ ಅಂತ ಒಂದೇ ಅರ್ಥ. ಮಾಯ ಅನ್ನುವ ಶಬ್ದಕ್ಕೆ ಮಾಯ ಅಂತ ಹೇಳಿದರೆ ಅಟ್ಲೀಸ್ಟ್ ನಾಲ್ಕು ಅರ್ಥಗಳನ್ನು ನಾವು ನೋಡ್ಬೋದು, ಇನ್ನೂ ಬೇರೆ ಅನೇಕ ಅರ್ಥಗಳಿರಬಹುದು. ಮುಖ್ಯವಾಗಿ ಮಾಯ ಅಂದರೆ ಇಲ್ಯೂಷನ್ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಮಾಯ ಅಂತ ಹೇಳಿದರೆ ಇದು ಲಕ್ಷ್ಮೀದೇವಿ ಸಂಬಂಧಪಟ್ಟದ್ದು. ಲಕ್ಷ್ಮೀದೇವಿ ನಿಯಮನ ಮಾಡುವಂತಹ ಜಡ ಪ್ರಕೃತಿಗೂ ಮಾಯ, ಲಕ್ಷ್ಮೀದೇವಿಯೇ ಮಾಯ, ಅವಳೇ ಚೇತನ ಪ್ರಕೃತಿ. ಸೊ ಜಡ ಪ್ರಕೃತಿ ಚೇತನ ಪ್ರಕೃತಿ ಇಲ್ಲ ಇಲ್ಯೂಷನ್ ಅನ್ನುವಂಥ ಮಿಥ್ಯಾಭೂತವಾದದ್ದು ಮಾಯ, ಇಲ್ಲ ಜಡ ಪ್ರಕೃತಿ, ಇಲ್ಲ ಚೇತನ ಪ್ರಕೃತಿ, ಇಲ್ಲ ಮಾಯ ಮಯ ನನ್ನ ಸಂಬಂಧ ಅಂದರೆ ಭಗವಂತನಿಗೆ ಸಂಬಂಧಪಟ್ಟದ್ದು. ಮಾಯ ಅಂದರೆ ಭಗವದ್ ಇಚ್ಛೆ ಅಂಥೇಳಿ, ಭಗವಂತನ ಇಚ್ಛೆ ಮಾಯ. ಸೊ ಆದ್ದರಿಂದ ಇಲ್ಲಿ ಆಹದು ಭಗವಂತನ ಇಚ್ಛೆ ಅಂತ ಹೇಳಿದರೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅದು ಭಗವಂತನ ಇಚ್ಛೆ ಎಲ್ಲ ಕಡೆ ಆಗೇ ಆಗತ್ತೆ. ಸೊ ಆಹದೋ ಮಾಯ ಅಂತ ಹೇಳಿದರೆ ಏನು, ಈ ಜಡ ಪ್ರಕೃತಿಯ ಬಂಧ ನಿನಗಾಗೋದಿಲ್ಲ. ಆಹದೋ ಮಾಯ ಅಂದರೆ ಜಡ ಪ್ರಕೃತಿಯ ಬಂಧ ನಿನಗೆ ದೂರವಾಗತ್ತೆ ಅಂಥೇಳಿ. ಸೊ ಆಹದೋ ಮಾಯ ಅಂಥೇಳಿ ಹಾಗೆ ಮಾಡೋದು. ಇಲ್ಲ ಪಾಸಿಟಿವ್ ಆಗಿ ತಗೊಂಡ್ರೆ ಕಾಯ ನಿರ್ಮಲಿನ ಕಾರಣವಾಹುದೋ ಅಂತ ಹೇಳಿದರೆ ಮಾಯ ಅಂತ ತಗೊಂಡಾಗ ಮಾಯ ಹಿಂದಾಗುವುದು, ಮಾಯ ಹಿಂದಾಗತ್ತೆ ಅಂದರೆ ಮಾಯ ಹಿಂದೆ ಹೋಗುತ್ತೆ ಅಂದರೆ ಏನು, ಈ ಜಡ ಪ್ರಕೃತಿಯ ಬಂಧ ನಮಗೆ ಹಿಂದೆ ಹೋಗುತ್ತೆ ಅಂದರೆ ಅದು ನಮ್ಮನ್ನು ಹತ್ತೋದಿಲ್ಲ ಅಂತೇಳಿ ಹೇಳ್ತಾ ಇದೆ. ಸೊ ಈ ವಿಧವಾಗಿ ಮಾಯ ಹಿಂದಾಗತ್ತೆ, ಅದು ನಮ್ಮನ್ನು ಹತ್ತೋದಿಲ್ಲ, ಅದು ಹಿಂದೆ ಹೊರಟೋಗುತ್ತೆ. ಇಟ್ ಗೋಸ್ ಬಿಹೈಂಡ್ ಅಂದರೆ ಇಟ್ ಲೂಸಸ್ ಇಟ್ಸ್ ಎಫೆಕ್ಟ್, ಅದನ್ನು ನಮ್ಮನ್ನು ಏನು ಮಾಡೋದಿಲ್ಲ, ನಮ್ಮನ್ನು ಮುಟ್ಟೋದಿಲ್ಲ ಅಂತೇಳಿ ಮಾಯ ಹಿಂದಾಗುವುದು ಅಂತೇಳಿ. ಸೊ ಈ ವಿಧವಾಗಿ ಜಡ ಪ್ರಕೃತಿಯ ಬಂಧ ಅಂತೇಳಿ, ಯಾಕಂದರೆ ಮಾಯ ಭಗವಂತನ ಇಚ್ಛೆ, ಆಮೇಲೆ ಲಕ್ಷ್ಮಿಯ ಚೇತನ ಪ್ರಕೃತಿಯ ಒಂದು ಸಂಬಂಧ ಅಂದರೆ ಸತ್ವರಜಸ್ತಮ ಗುಣಗಳ ನಿಯಾಮಕಳಾದವಳು ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿ ಆ ಮಾಯ, ಆ ಎರಡು ತಗಳನ್ನು ತಗೊಂಡು ನಾವು ಅದು ಅರ್ಥ ಸರಿಬೋದು. ಸೊ ಆ ಎರಡನ್ನು ತಗೋಬಾರದು, ಲಕ್ಷ್ಮೀದೇವಿ ಅಂತ ಆಗಲಿ ಭಗವದ್ ಇಚ್ಛೆ ಅಂತ, ಆ ಎರಡು ಅರ್ಥಗಳನ್ನು ನಾವು ಇಟ್ಕೊಳ್ಳೋದಿಲ್ಲ. ಇಲ್ಯೂಷನ್ ಎಂಬ ಅರ್ಥವನ್ನು ಇಡೋದಿಲ್ಲ. ಇಲ್ಯೂಷನ್ ಹಿಂದಾಗತ್ತೆ ಅಂದರೆ ಇಲ್ಯೂಷನ್ನು ಹಿಂದೆ ಆಗತ್ತೆ ಅಂದರೆ ಇಲ್ಯೂಷನ್ನು ಬಗ್ಗೆ ಮಾತಾಡೋದೇ ಜಗತ್ತು ಸತ್ಯ. ಸೊ ಆದ್ದರಿಂದ ನಾವು ಜಗತ್ತು ಸತ್ಯತ್ವ ಇದೆ ಆದ್ದರಿಂದ ಮಾಯ ಇಲ್ಯೂಷನ್ ಎಂಬುದು ನಾವು ತಗೊಳ್ಳೋದಿಲ್ಲ. ಇಲ್ಲ ಮಾಯ ಹಿಂದಾಗುವುದು, ಇಲ್ಯೂಷನ್ ಅಂತ ತಗೊಂಡ್ರೆ ಮಾಯ ಹಿಂದಾಗುವುದು, ಇದು ಇಲ್ಯೂಷನ್, ಈ ಜಗತ್ತೆಲ್ಲ ಮಾಯ ಮಿಥ್ಯ ಅನ್ನುವ ಭಾವನೆ ಹಿಂದಾಗತ್ತೆ ಅಂದರೆ ಅದು ಇಟ್ ವಿ ವೋಂಟ್ ಬಿ ಹ್ಯಾವಿಂಗ್ ದಟ್ ಕೈಂಡ್ ಆಫ್ ಎ ಥಾಟ್. ಇದು ಜಗತ್ತು ಇಲ್ಯೂಷನ್ ಅನ್ನುವ ಭಾವನೆ ನಮಗೆ ಬರುವುದಿಲ್ಲ. ಮಾಯ ಹಿಂದಾಗುವುದಂದರೆ ಈ ಜಗತ್ತು ಇಲ್ಯೂಸರಿ ಅನ್ನುವ ಭಾವನೆ ಹಿಂದೆ ಆಗುತ್ತೆ, ದೂರ ಹೋಗುತ್ತೆ. ಇಟ್ ವಿ ವೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಎ ಥಾಟ್ ಅಂದರೆ ಆ ಅಜ್ಞಾನಕ್ಕೆ ನಾವು ಒಳಗಾಗೋದಿಲ್ಲ, ಈ ಜಗತ್ತು ಮಿಥ್ಯ ಅನ್ನುವ ಅಜ್ಞಾನಕ್ಕೆ ನಾವು ಒಳಗಾಗೋದಿಲ್ಲ, ಮಾಯ ಹಿಂದಾಗುತ್ತೆ ಅಂಥೇಳಿ. ಅದಾದ ಮೇಲೆ ನಾನಾ ರೋಗದ ಬೀಜ ಬೇಯಿಸಿ ಕಳೆವುದು ವೇಗದಿಂದ. ನಾನಾ ರೋಗದ ಬೀಜ, ಎಲ್ಲ ರೋಗಗಳ ಬೀಜ, ರೂಟ್ ಸೀಡ್ ಅಂತೀವಲ್ವ, ಸೀಡ್ ಆಫ್ ದಿ ಆಲ್ ದ ಡಿಸೀಸಸ್. ಏನು, ನಾವು ಮುಂಚೆ ನೋಡಿದ್ವಿ ಪಾಪಗಳು, ನಾನಾ ರೋಗದ ಬೀಜಗಳೇ ಯಾವ ಪಾಪಗಳು, ಆ ಪಾಪಗಳ ನಾನಾ ರೋಗದ ಬೀಜ ಬೇಯಿಸಿ ಕಳೆವುದು ವೇಗದಿಂದ. ಪಾಪಗಳನ್ನು ಬೇಯಿಸುವುದು ಏನು, ಕಳೆಯುವುದು ಏನು, ವೇಗದಿಂದ ಕಳೆಯುವುದೇನು ಅಂತ ಹೇಳಿದರೆ, ನಮಗೆ ಪಾಪಗಳು ಮಾಡಿದ ನಾವು ಮಾಡಿದ ಕರ್ಮಗಳು ಅವು ಮೂಲಕವಾಗಿ ಪಾಪ ಬರುತ್ತೆ. ಅವು ಮೂರು ವಿಧವಾದದ್ದು, ಪ್ರಾರಬ್ಧ ಸಂಚಿತ ಆಗಾಮಿ. ಪ್ರಾರಬ್ಧ ಅನುಭವಿಸಲೇಬೇಕು, ಅದು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಂಚಿತ ಆಗಾಮಿಗಳು ದೂರ ಆಗುತ್ತದೆ. ಅದನ್ನು ಬೇಯಿಸುವುದಂತ ಹೇಳಿದರೆ ಯಾವುದು ಯಾವುದು ಎಲ್ಲಿ ಹೋಗಬೇಕು ಅಲ್ಲಿ ಹೋಗುವಂತೆ ಮಾಡುತ್ತೆ. ಮಾಡಿಬಿಟ್ಟು ಪ್ರಾರಬ್ಧವನ್ನು ನಾವು ಅನುಭವಿಸಲೇಬೇಕು, ಆದರೆ ಉಪಮರ್ಧ ಮಾಡಬಹುದು ಭಗವಂತ. ಪ್ರಾರಬ್ಧವನ್ನು ಅನುಭವಿಸಬೇಕಂದ್ರೆ ಉಪಮರ್ಧ ಮಾಡುವುದು. ಉಪಮರ್ಧ ಮಾಡುವುದಂದರೆ ಏನು, ವಾಟ್ ಇಸ್ ಮೀನ್ ಬೈ ಉಪಮರ್ಧ, ಅದರ ತೀವ್ರತೆಯನ್ನು ಕಡಿಮೆ ಮಾಡೋದು. ಪ್ರಾರಬ್ಧ ಅನುಭವಿಸಬೇಕು, ತೀವ್ರತೆ ಅಂದರೆ ಯಾವುದೊಂದು ಅವನಿಗೆ ಪ್ರಾರಬ್ಧದಿಂದ ಈ ಒಂದು ಯಾವುದೊಂದು ದೊಡ್ಡ ವ್ಯಾಧಿ ಬರಬೇಕಂತ, ಆ ವ್ಯಾಧಿ ಕಡಿಮೆ ವ್ಯಾಧಿಯನ್ನು ಮಾಡಬಹುದು. ಇಲ್ಲ ಅವನಿಗೆ ಆ ಪ್ರಾರಬ್ಧ ಕರ್ಮದಿಂದ ಏನೋ ದೊಡ್ಡ ಪೇಯ್ನ್ ದುಃಖ ಬರಬೇಕಾಗಿದೆ, ಸ್ವಪ್ನದಲ್ಲಿಯೇ ಕೊಟ್ಟು ಬಿಡ್ತಾನೆ. ಸ್ವಪ್ನದಲ್ಲಿ ಭಯಂಕರವಾದ ಸ್ವಪ್ನ ಬರುತ್ತೆ, ಅದರ ಮೂಲಕವಾಗಿ ಏನೋ ಪೀಡೆಗೆ ಈ ಫೀಲ್ಸ್ ಆಸ್ ಇಫ್ ದ ಡ್ರೀಮ್ ಇಸ್ ರಿಯಲ್. ಸ್ವಪ್ನ ಹಾಗೇ ಅನುಭವ ಬರುತ್ತೆ, ನಡುಗ್ತಾನೆ, ಭಯಪಡ್ತಾನೆ, ಎಲ್ಲ ಹೆಚ್ಚೆತ್ತು ಭಯಂಕರವಾಗಿರೋದು ಸ್ವಪ್ನ ಬರುತ್ತೆ. ಹೆಚ್ಚೆತ್ತು ಬಿಟ್ಟು ಅಯ್ಯೋ ಅಪ್ಪ ಎಷ್ಟು ಭಯಂಕರ ಅಪ್ಪ ಇದು ಸ್ವಪ್ನ, ಕನಸು ಸರಿ ಹೋಯ್ತು ಅಂತ ಹೇಳಿ ರಿಲೀಫ್ ಬರುತ್ತೆ. ಸೊ ಆ ಸ್ವಪ್ನದ ಮೂಲಕವಾಗಿ ನಾವು ಆ ದುಃಖವನ್ನು ಅನುಭವಿಸ್ತೀವಿ, ಅಂದರೆ ನಿಜವಾಗಿ ಬರಬೇಕಾದ ದುಃಖವನ್ನು ಸ್ವಪ್ನ ರೂಪವಾಗಿ ಮಾಡಬಹುದು. ಈ ವಿಧವಾಗಿ ಉಪಮರ್ಧ ಇದು ಇಂತಹದ್ದನ್ನು ಉಪಮರ್ಧ ಅಂತ ಕರೀತಾರೆ. ಹೀಗೆ ಭಗವಂತ ಪ್ರಾರಬ್ಧವನ್ನು ಉಪಮರ್ಧ ಮಾಡಬಹುದು. ಸಂಚಿತ ಆಗಾಮಿಗಳಲ್ಲಿ ಇರುವುದನ್ನು ಹಾಗೇ ಉಳಿಸಿಬಿಟ್ಟು ಪ್ರಾರಬ್ಧದಲ್ಲಿ ತರದೇ ಇದ್ದಾಗ ನಮಗೆ ಯಾವಾಗ ಅಪರೋಕ್ಷ ಜ್ಞಾನ ಬರುತ್ತೋ ಆವಾಗ ಸಂಚಿತ ಆಗಾಮಿಗಳ ಬಂಧ ಹೋಗುತ್ತೆ. ಆದ್ದರಿಂದ ಬೇಯಿಸಿ ಕಳೆಯುವುದು ಅದು ಕಳೆದು ಹೋಗುತ್ತೆ. ಸೊ ಈ ವಿಧವಾಗಿ ಎಲ್ಲ ರೋಗಗಳಿಗೆ ಬೀಜವಾಗಿರುವಂತಹ ಪಾಪಗಳನ್ನು ಪ್ರಾರಬ್ಧ ಸಂಚಿತ ಆಗಾಮಿಗಳನ್ನು ಅವನು ಬೇಯಿಸಿ ಎಲ್ಲೆಲ್ಲಿ ಯಾವುದಿಡಬೇಕು ಅದನ್ನು ಇಟ್ಟು ನಮಗೆ ಅದು ಇವೆಂಚುಯಲ್ ಆಗಿ ತೊಂದರೆ ಕೊಡದೇನೆ ಇರೋದು ಇಲ್ಲ ಬಹಳ ಕಡಿಮೆ ತೊಂದರೆ ಕೊಡುವಂಥದ್ದು. ಹೀಗೆ ಮಾಡು ಅದರ ಪ್ರಭಾವವನ್ನು ವೇಗದಿಂದ ಶೀಘ್ರವಾಗಿ ಬೇಗನೆ ಅದನ್ನು ಕಳೆವುದು. ಏನು ಇವೆಲ್ಲ ಏನು ಮಾಡೋದಂದ್ರೆ ಇವೆಲ್ಲ. ಸೊ ಇಲ್ಲಿ ಹೇಳ್ತಾರೆ ಎಲ್ಲ ಆಗೋದು ಕಳೆವುದು ಎಲ್ಲ ಬರ್ತಾ ಇದೆ. ಏನು ಅಂತ ಹೇಳಿದೆ, ಈ ಭಗವಂತನ ಸ್ತೋತ್ರ ಮಾಡಿದರೆ ಅಂತೇಳಿ. ಸೊ ಇದನ್ನು ನಾವು ವೈದ್ಯಮೂರ್ತಿ ಧನ್ವಂತರಿ ಅವನು ಒಮ್ಮೆ ತನ್ನ ಬಾಯಲ್ಲಿ ನಾವು ಭಗವಂತನನ್ನು ನೆನೆದರೆ ಇವೆಲ್ಲವೂ ಆಗತ್ತೆ. ಸೊ ಇಲ್ಲಿ ಮೊದಲು ಏನೇನು ಆಗತ್ತೆ ಆಗತ್ತೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಏನು ಮಾಡಿದರೆ ಆಗತ್ತೆ ಅಂತ ಮೊದಲು ಹೇಳಲಿಲ್ವಲ್ಲ ಅಂಥೇಳಿ. ಯಾಕಂದರೆ ರೋಚನತ್ವ ಮೊದಲು ಇದೆಲ್ಲ ಆಗತ್ತೆ ಅಂತ, ಓಹೋ ಇದೆಲ್ಲ ಆಗತ್ತೆ ಆಗತ್ತಾ. ಸೊ ನಮ್ಮ ಅಟೆನ್ಷನ್ ಡ್ರಾಯಿಂಗ್ ದ ಅಟೆನ್ಷನ್ ಅಂತೀವಲ್ವ, ಇದಾಗತ್ತೆ ಅದಾಗತ್ತೆ ಹಾಗ ಅಂತೇಳಿ ವಿ ಜಸ್ಟ್ ಗೋ ಡೀಪರ್ ಆ್ಯಂಡ್ ಡೀಪರ್. ಎಲ್ಲಿ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ನಾವು ಅಂಥೇಳಿ ಗೊತ್ತಾಗುತ್ತೆ. ಆದ್ದರಿಂದ ಮೊದಲು ಏನೇನು ಆಗತ್ತೆ, ಒಳ್ಳೇದು ಏನೇನು ಆಗತ್ತೆ ಅನ್ನೋದನ್ನು ಲಿಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ವಿಧವಾಗಿ ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ ಅಂಥೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಾನು ನಾಲ್ಕು ಲೈನ್ ಓದ್ತಾ ಇದ್ದೀನಿ, ಸೊ ಪೂರ್ತಿಯಾಗಿ ಆಮೇಲೆ ಓದೋಣ ಅಂಥೇಳಿ. ನಾಯಿ ಮೊದಲಾದ ಕುತ್ಸಿತ ದೇಹ ನೀ ಕಾಯವ ತೆತ್ತು ದುಷ್ಕರ್ಮದಿಂದ ಕ್ರಿಯಮಾನ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೋಳು ಬಿದ್ದು ಬಳಲಿ. ಸೊ ಇಲ್ಲಿ ನಾಯಿ ಮೊದಲಾದ ಕುತ್ಸಿತ ದೇಹ ನಿಕಾಯವ ತೆತ್ತು ದುಷ್ಕರ್ಮದಿಂದ ಅಂತೇಳಿ ನಾವು ಹೇಳಿದ್ವಿ. ರೋಗಗಳು ಶಾರೀರಿಕ ಮಾನಸಿಕ ರೋಗಗಳು ಒಂದು ವಿಧವಾದದ್ದು, ಇನ್ನೊಂದು ಸಂಸಾರ ರೋಗ. ಸಂಸಾರ ರೋಗದಲ್ಲಿ ಸಂಸಾರ ಬಂಧನೆ ಅಂತ ಹೇಳಿದರೆ ಅದು ಎಂಥ ಬಂಧನೆ ಅಂತ ಹೇಳಿದರೆ, ನಮಗೆ ಒಂದು ಕುತ್ಸಿತ ಅಂದರೆ ನೀಚವಾದದ್ದು, ಅಲ್ಪವಾದ ಜನ್ಮಗಳು, ನಾಯಿ ಜನ್ಮ ಬಂತು, ಎಷ್ಟು ಒಂದು ದುಸ್ಥಿತಿ ಆಗತ್ತೆ. ಸೊ ಹಾಗೆ ಬರದೆ ಮನುಷ್ಯ ಜನ್ಮ ಬಂದಾಗ ಮತ್ತು ಒಂದು ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಅನುಕೂಲವಾದ ಮನುಷ್ಯ ಜನ್ಮ ಬೇಕು, ನಾಯಿ ಹಂದಿ ಮುಂತಾದ ಜನ್ಮಗಳು ಬರಬಾರದು ಅಂತ ಹೇಳಿದರೆ ಏನು ಮಾಡಬೇಕು? ಪಾಪಗಳ ಆ ಪರಿಹಾರ ಮಾಡಬೇಕು, ಆ ಪಾಪಗಳು ನಮಗೆ ಮುಟ್ಟದೇ ಇರುವಂತೆ ಮಾಡಬೇಕು. ಆದ್ದರಿಂದ ಅದಕ್ಕೆ ಬೇಕಾಗಿದ್ದು ನಾಯಿ ಮೊದಲಾದಂತಹ ಕುತ್ಸಿತ ನೀಚವಾದಂತಹ ದೇಹ ನಿಕಾಯವ ತೆತ್ತು ದುಷ್ಕರ್ಮದಿಂದ. ಅವು ದುಷ್ಕರ್ಮದಿಂದ ಬರುವಂತಹ ಅವು ಆ ದೇಹ ಬರುತ್ತೆ, ಅದರ ನಿಕಾಯ, ನಿಕಾಯ ಅಂದರೆ ಸಮೂಹ. ಸೊ ಈ ಕುತ್ಸಿತ ದೇಹಗಳ ಸಮೂಹ ಯಾವುದು, ನಿಕಾಯವನ್ನೆಲ್ಲ ತೆತ್ತು ತೆಗೆದುಹಾಕಿಬಿಟ್ಟು ದುಷ್ಕರ್ಮದಿಂದ ಬರುವ ಅವುಗಳನ್ನು, ದುಷ್ಕರ್ಮದಿಂದ ತೆಗೆದುಹಾಕುವುದಂತಲ್ಲ, ದುಷ್ಕರ್ಮದಿಂದ ತೆತ್ತು ಅಲ್ಲ, ದುಷ್ಕರ್ಮದಿಂದ ಆ ದೇಹಗಳು ಬರುತ್ತೆ, ಅದನ್ನು ನಮ್ಮ ಭಗವಂತ ತೆತ್ತು ದೂರ ಮಾಡ್ತಾನೆ. ದೂರ ಮಾಡಿ ಹೇಗೆ ಮಾಡ್ತಾನೆ? ಕ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೋಳು ಬಿದ್ದು ಬಳಲಿ ಅಂತ ಹೇಳಿದರೆ, ಇಲ್ಲಿ ಕ್ರಿಯಮಾನ ಸಂಚಿತ ಭರಿತವಾಗಿದ್ದ ದುಃಖ, ಈ ದುಃಖ ಇದೆ ನೋಡ್ರಿ, ಕ್ರಿಯಮಾನ ಮಾಡಲ್ಪಡುವಂತಹ ಯಾವ್ದಾವ್ದು ಮಾಡ್ತೀವೋ ಅದೆಲ್ಲ ಕ್ರಿಯಮಾನ ವಾಟ್ ಎವರ್ ಇಸ್ ಬೀಂಗ್ ಪರ್ಫಾರ್ಮ್ಡ್, ಸಂಚಿತ ಅದರ ಮೂಲಕವಾಗಿ ನಮಗೆ ಸಂಚಿತ ವಿ ಅರ್ನ್, ಅದು ಅದರಿಂದ ತುಂಬಿದೆ, ಭರಿತವಾಗಿದ ಆ ಸಂಚಿತ ಭರಿತವಾಗಿದ್ದ ದುಃಖ, ಆ ಸಂಚಿತ ಕರ್ಮದಿಂದ ತುಂಬಿರುವಂತಹ ದುಃಖ ಯಾವುದಿದೋ ಆ ದುಃಖ ಇದೆ ನೋಡ್ರಿ, ಇಲ್ಲಿಂದ ದುಃಖ ಬರ್ತಾ ಇದೆ, ಆ ದುಃಖ ಇಲ್ಲೇ ಬಿದ್ದೋಗ್ಲಿ, ಸಂಸಾರ ಈ ಸಂಸಾರ ಸಮುದ್ರಯನ್ನ ಆ ವಿಧವಾಗಿ ಭರಿತವಾಗಿದ್ದಂತಹ ದುಃಖ ಹೇಯ ಸಾಗರದೋಳು ಬಿದ್ದು ಬಳಲಿ ಅಂತ. ಇಲ್ಲಿ ನೋಡಿ, ಇದು ಎರಡು ಮೂರು ವಿಧವಾಗಿ ನಾವು ಅರ್ಥ ಮಾಡಬಹುದು. ಇಲ್ಲಿ ಬರುವಂತಹ ಭರಿತವಾಗಿರುವಂತಹ ದುಃಖ ಹೇಯ ಅಂದ್ರೆ ಅಲ್ಪ ನೀಚವಾದದ್ದು, ವೆರಿ ಡಿಸ್ಪಿಕಬಲ್, ಹೇಯ ಸಾಗರದೋಳು ಬಿದ್ದು ಬಳಲಿ ಅಂತ. ಸೊ ಈ ದುಃಖ ಹೇಯ ಸಾಗರದೋಳಲ್ಲೇ ಬಿದ್ದೋಗ್ಲಿ, ಇಲ್ಲಿ ಬರುವ ದುಃಖ ಇಲ್ಲಿ ಸಮುದ್ರ ಈ ಸಮುದ್ರದಲ್ಲೇ ಬಿದ್ದಲ್ಲೇ ಹೊಟ್ಟೋಗ್ಲಿ ಅಂತ ಹೇಳಿ, ಇಲ್ಲ ಆ ವಿಧವಾದಂತಹ ದುಃಖ ಬರ್ತಾ ಇದೆ, ಸಂಚಿತ ಭರಿತವಾಗಿದ್ದ ದುಃಖ ಇದೆ, ಹೇಯ ಸಾಗರದೊಳು ನೀಚವಾದ ಈ ಸಂಸಾರ ಸಾಗರದ ಒಳಗೆ ಬಿದ್ದು ಬಳಲಿ ನೋಯಿಸಿಕೊಂಡು ನೆಲಗಾಣದೆ ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ. ನಾವು ಹೇಗಿದ್ದೀವಿ ಅಂದ್ರೆ ಆ ದುಃಖದಿಂದ ಕೂಡಿದ್ದೀವಿ, ಹೇಯ ನೀಚವಾದಂತಹ ಈ ಸಂಸಾರ ಸಾಗರದ ಒಳಗೆ ಬಿದ್ದು, ಇದರ ಒಳಗೆ ಬಿದ್ದು ಬಳಲಿ, ಬಳಲಿ ಅಂದ್ರೆ ಟೈರ್ಡ್ ಎಕ್ಸಾಸ್ಟೆಡ್ ಅಂತೀವಲ್ಲ, ಬಳಲಿ ಹೋಗಿ ಟೋಟಲಿ ಎಕ್ಸಾಸ್ಟೆಡ್ ಇದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣ ನೋಯಿಸಿದ್ರಿಂದ ಒಂದು ಬಹಳ ಪೇನ್ ನೋವುಗೆ ಒಳಗಾಗಿದ್ದವರಾಗಿ ನೆಲೆಗಾಣದೆ ನೆಲೆಗಾಣದೆ ಇರೋದಂದ್ರೆ ನಾಟ್ ಇವನ್ ಎಬಲ್ ಟು ಫೈಂಡ್ ಅ ಫುಟಿಂಗ್ ಸಪೋರ್ಟ್, ಒಂದು ಕಾಲಿಳ್ಳಕ್ಕೆ ಕೂಡ ಎಲ್ಲಿ ಅಂದ್ರೆ ಇದು ಫಿಗರ್ಟಿವ್ ಆಗೋದು, ನಾಟ್ ಲಿಟ್ರಲ್ ಆಗಲ್ಲ, ಅಂದ್ರೆ ಏನು ಮಾಡ್ಬೇಕಂತ ದಿಕ್ಕು ತೋಚದ ಸ್ಥಿತಿ ಅಂತ ಹೇಳೋದು, ಅನೇಬಲ್ ಟು ಫೈಂಡ್ ಎನಿಥಿಂಗ್, ಯಾವ ಕಡೆ ನೋಡಬೇಕು, ನೆಲೆಗಾಣದೆ ಇದ್ದಾನೆ ಅಂದ್ರೆ ಅನೇಬಲ್ ಟು ಸೀ ದ ಡೈರೆಕ್ಷನ್, ಅನೇಬಲ್ ಟು ಪುಟ್ ಇಸ್ ಫುಡ್, ಅನೇಬಲ್ ಟು ಗೋ ಇನ್ ಎನಿ ಡೈರೆಕ್ಷನ್, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅಂತಹ ಸ್ಥಿತಿ ಇದೆ, ನೆಲೆಗಾಣದೆ ಆಗಿರುವಾಗ ಒಮ್ಮೆ ಒಂದು ಸಾರಿ ತನ್ನ ಬಾಯಲ್ಲಿ ತನ್ನ ಬಾಯಿಯಿಂದ ವೈದ್ಯಮೂರ್ತಿ ಶ್ರೀ ಧನ್ವಂತರಿ, ವೈದ್ಯಮೂರ್ತಿ ಆದಂತ. ಸೊ ವೈದ್ಯಮೂರ್ತಿ ಅಂದ್ರೆ ಇಲ್ಲಿ ನೋಡ್ರಿ, ವೈದ್ಯಮೂರ್ತಿ ಅಂದ್ರೆ ಎಲ್ಲ ಇಲ್ಲಿ ವೈದ್ಯ ಅಂತ ಹೇಳಿದ್ರೆ ಮಿಕ್ಕ ವೈದ್ಯರು ಕೂಡ ಅವರಲ್ಲಿ ಕೂಡ ದೇವರ ರೂಪವನ್ನು, ವೈದ್ಯ ಪ್ರತಿಯೊಬ್ಬ ವೈದ್ಯನ ಒಳಗೂ ಕೂಡ ಒಂದು ಭಗವದ್ ರೂಪನ್ನು ನಾವು ತಿಂದ್ಮೇಲೆ, ಯಾಕೆ ನಾ ವಿಷ್ಣು ಪೃಥ್ವೀಪತಿ ಎಂದರೆ ಅದರಲ್ಲಿ ದೇವರನ್ನು ನೋಡಿದಂತೆ ವೈದ್ಯರಲ್ಲಿ ವೈದ್ಯೋ ನಾರಾಯಣೋ ಹರಿಹಿ ಅಂತ
ಅಂದ್ರೆ ವೈದ್ಯರೆಲ್ಲರೂ ನಾರಾಯಣ ಹರಿ ಅಂತಲ್ಲ, ವೈದ್ಯು ನಾರಾಯಣ ಹರಿ ಎಂದು ಬಹಳ ಕೇಳೇ ಇರ್ತೀರ. ಪ್ರತಿಯೊಬ್ಬ ವೈದ್ಯ ನಾರಾಯಣ ಹರಿ ಅಲ್ಲ, ಅದು ನಮಗೆ ಸ್ಪಷ್ಟವಾಗಿರುವಂತಹ. ವೈದ್ಯು ನಾರಾಯಣ ಹರಿ ಅಂದ್ರೆ ಅರ್ಥ ಏನು? ಪ್ರತಿಯೊಬ್ಬ ವೈದ್ಯನ ಒಳಗೆ ನಾರಾಯಣ ರೂಪಿ ಹರಿ ಪರಮಾತ್ಮ ಇದ್ದಾನೆ. ಅವನು ಎಷ್ಟುವರೆಗೂ ನಮ್ಮನ್ನು ಅನುಗ್ರಹ ಮಾಡಬೇಕು ಅಷ್ಟುವರೆಗೂ ಅವರೊಳಗಿದ್ದು ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಈ ವಿಧವಾಗಿ ವೈದ್ಯ ನಾರಾಯಣ ಹರಿ ಅಲ್ಲಿದ್ದಾನೆ ಅಂತೇಳಿ ಅಂತಹ ಬಾಯಲ್ಲಿ ನಾವು ವೈದ್ಯ ಮೂರ್ತಿಯಾದಂತಹ ಶ್ರೀ ಧನ್ವಂತರಿ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಸೊ ರಾಯ ರಾಜೌಷಾದಿ ನಿಯಾಮಕಾಗತ್ತ ಶ್ರೀ ಎಸ್ ಎಂದು ತಿಳಿಸಲಾಗಿ. ಸೊ ಒಂದು ಲಾಜಿಕಲ್ ಪಾಯಿಂಟ್ ಟೈಮ್ ತುಂಬ ಆಗ್ತಾ ಇದೆ, ಆದ್ದರಿಂದ ಒಂದು ಲಾಜಿಕಲ್ ಪಾಯಿಂಟ್ ಹತ್ರ ನಿಲ್ಲಿಸಿಬಿಟ್ಟು ನಾಳೆ ಮತ್ತು ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಅಂತಹ ವೈದ್ಯಮೂರ್ತಿಯಾದಂತಹ ಶ್ರೀ ಧನ್ವಂತರಿ ರೂಪ ಪರಮಾತ್ಮ ರಾಯ ರಾಜೌಷಧಿ ನಿಯಾಮಕಾಕತ್ತ ಶ್ರೀ ಎರಸ ಎಂದು ತುತಿಸಲಾಗಿ. ಸೊ ಆ ವಿಧವಾಗಿ ಸ್ತೋತ್ರ ಮಾಡಿದರೆ ಇವೆಲ್ಲವೂ ಆಗತ್ತೆ. ಈ ತುತಿಸಲಾಗಿ ತುತಿಸುವುದರಿಂದ ಸ್ತೋತ್ರ ಮಾಡುವುದು. ಸೊ ಈ ರಾಯ, ಸೊ ಶ್ರೀ ಧನ್ವಂತರಿ ಪರಮಾತ್ಮ ರಾಯ ರಾಜ ಔಷಧಿ ನಿಯಾಮಕ ಕರ್ತ ಶ್ರೀ ಎರಸ ಎಂದು ತುತಿಸಲ. ಇದರಲ್ಲಿ ತುಂಬಾ ಅರ್ಥಗಳಿದೆ, ಸ್ವಲ್ಪ ಮಟ್ಟಿಗೆ ಇವತ್ತು ನೋಡೋಣ. ಸೊ ಈ ಧನ್ವಂತರಿ ಪರಮಾತ್ಮ ರಾಯ ರಾಜ ಔಷಧಿ ಅಂತೇಳಿ, ರಾಜ ಔಷಧಿ ಅಂದ್ರೆ ಕಿಂಗ್ ಆಫ್ ಮೆಡಿಸಿನ್ಸ್ ಅಂತೀವಿ ನೋಡ್ರಿ. ರಾಜೌಷಧಿ ಇಲ್ಲ ರಾಜರಿಗೂ ಕೂಡ ಕೊಡುವಂತಹ, ಇಲ್ಲಿ ರಾಯ ರಾಜೌಷಧಿ ನಿಯಾಮಕ ಕರ್ತ ಶ್ರೀಯರಸ ಎಂದು ಸ್ತುತಿಸಲಾಗಿ. ಅವನು ಶ್ರೀಯರಸ, ಲಕ್ಷ್ಮೀದೇವಿಯ ಪತಿ. ಲಕ್ಷ್ಮೀದೇವಿಯ ಪತಿ ಅಂತ ಹೇಳಿದ್ರೆ ಏನು? ಲಕ್ಷ್ಮೀ ಸತ್ವರಜಸ್ತಮೋ ಗುಣಗಳ ಅಭಿಮಾನಿಯಾದಂಥವ್ರು, ನಿಯಾಮಕಳಾದಂಥವ್ರು. ಈ ಸತ್ವರಜಸ್ತಮೋ ಗುಣಗಳೇ ಪ್ರಾಕೃತವಾದ ಎಲ್ಲ ಗುಣಗಳಿಗೂ ಮೂಲಭೂತವಾದ ಗುಣಗಳು. ಈ ಸತ್ವರಜಸ್ತಮೋ ಗುಣಗಳು ಈ ವ್ಯಾಧಿಗಳಿಗೂ, ಆ ವ್ಯಾಧಿಗಳಿಗೆ ಕ್ಯೂರ್ ಆಗಿರುವಂತಹ ಔಷಧಗಳ ಒಳಗೂ ಎಲ್ಲದರೊಳಗಿದೆ. ಆದ್ದರಿಂದ ಅವನು ಅಂತಹ ಎಲ್ಲವನ್ನು ನಿರ್ಮಾಣ ಮಾಡುವ ಲಕ್ಷ್ಮೀದೇವಿಗೆ ರಾಜನಾಗಿದ್ದಾನಂದ್ರೆ ಅವನು ಈ ಅಲ್ಟಿಮೇಟ್ ಕಂಟ್ರೋಲರ್, ಸ್ವತಂತ್ರ ಕರ್ತ ಅನ್ನೋದು. ಆದ್ದರಿಂದ ಅವನು ನಾವು ಸ್ತೋತ್ರ ಮಾಡುವುದು ಹೇಗೆ ಸ್ತೋತ್ರ ಮಾಡಬೇಕಂತ ಹೇಳಿದ್ರೆ, ಕರ್ತ ಅವನು, ಸ್ವತಂತ್ರ ಕರ್ತ ಅವನು, ಅಂದ್ರೆ ಸರ್ವ ನಿಯಾಮಕ ಕರ್ತ. ಸೊ ರಾಯ ರಾಜ ಔಷಧಿ, ರಾಯ ಅನ್ನುವ ಶಬ್ದ ರಾಜನನ್ನೇ ಸರಿ, ಮತ್ತೆ ರಾಜ ರಾಯ ರಾಜ ಔಷಧಿ ಎರಡು ಸತಿ ರಾಜ, ರಾಯ ಶಬ್ದವು ರಾಜತ್ವನ್ನೇ ಹೇಳುತ್ತೆ ಮತ್ತು ರಾಜಶಬ್ದವು ರಾಜತ್ವನ್ನೇ ಹೇಳುತ್ತೆ. ಯಾ ಏನು ಅಂದ್ರೆ ರಾಯ ರಾಜೌಷಧಿ ಯಾಕೆ ಹೇಳಿದ ಅಂದ್ರೆ, ರಾಯ ರಾಯರು ಅಂದ್ರೆ ರಾಜಂದರು ಕೂಡ ಈ ಒಂದು ಕಿಂಗ್ಸ್ ದೇ ಆರ್ ಹೆಲ್ಪ್ಲೆಸ್ ವೆನ್ ಇಟ್ ಕಮ್ಸ್ ಟು ಮೆಡಿಸಿನ್. ಅಂದ್ರೆ ಅವರಿಗೆ ಆ ಮೆಡಿಸಿನ್ ಕೆಲಸ ಮಾಡಬೇಕಾ ಮಾಡಬಾರ, ಐ ಆಮ್ ಕಿಂಗ್ ಸೊ ಐ ಹ್ಯಾವ್ ಗ್ರೇಟ್ ಆಕ್ಸೆಸ್ ಫಾರ್ ಮೆಡಿಸಿನ್ ಅಂದ್ರೆ, ಇದ್ದರೂ ಕೂಡ ಆ ಮೆಡಿಸಿನ್ಸ್ ಅವನ ಮೇಲೆ ಏನು ಕೆಲಸ ಮಾಡದೇ ಇರಬಹುದು. ಸೊ ರಾಜಂದರಿಗೆ ಬೇಕಾದ ರಾಜೌಷಧಿಗಳನ್ನು ಕೂಡ ಕೊಡತಕ್ಕವನು ಅವನು. ಅಂದ್ರೆ ಈ ಒಂದು ಕಿಂಗ್ಸ್ ಡು ನಾಟ್ ಹ್ಯಾವ್ ಎನಿ ಸ್ವಾತಂತ್ರ್ಯ, ಅವರು ಕೂಡ ಭಗವಂತನ ಮುಂಚೆ ಹೆಲ್ಪ್ಲೆಸ್, ಅಸ್ವತಂತ್ರ. ಆದ್ದರಿಂದ ನಾವು ಏನು ಮಾಡಬೇಕು, ಕರ್ತ ಅವನು. ರಾಜಂದರಲ್ಲಿ ಕೂಡ ಅವರಿಗೆ ಕರ್ತೃತ್ವ ಇಲ್ಲ, ಅವರಿಗೆ ಕೊಡುವ ರಾಜ ಔಷಧಿಗಳು ಯಾವುದಿದೋ ಅವೆಲ್ಲವನ್ನು ಕೂಡ ನಿಯಮನ ಮಾಡುವನು ಅವನಾಗಿದ್ದಾನೆ, ಕರ್ತ ಅವನಾಗಿದ್ದಾನೆ ಅಂಥೇಳಿ ಆ ವಿಧವಾದ ಚಿಂತನೆಯಿಂದ ಲಕ್ಷ್ಮೀಪತಿಯಾದ ಪರಮಾತ್ಮನ ಅವನೇ ಸ್ವತಂತ್ರ ಕರ್ತ, ಮಿಕ್ಕವರೆಲ್ಲರೂ ಅವನ ಮೇಲೆ ಆಧಾರಪಟ್ಟಿದ್ದಾರೆ. ವೈದ್ಯಂದರು ಮೆಡಿಸಿನ್ಸ್ ಅವೆಲ್ಲ ಬಿಟ್ಟು ಬಿಟ್ಟಿ ಅಂತಂದ್ರೆ ತನ್ನಂತೆ ಸ್ತೋತ್ರ ಮಾಡ್ರಿ, ಇನ್ನ ಮೇಲೆ ನಿಮ್ಗೆ ಯಾವ ಔಷಧಗಳು ಬೇಕಾಗಿಲ್ಲ, ಏನು ಬೇಕಲ್ಲ ಅನ್ನೋದು ಉದ್ದೇಶ ಅಲ್ಲವೇ ಇಲ್ಲ. ಯಾಕಂದ್ರೆ ಆ ಭಗವಂತ ನಮ್ಮ ಒಳಗಿದ್ದು ನಮ್ಮನ್ನು ಪ್ರೇರಣೆ ಕೊಟ್ಟು ಯಾವುದು ಸರಿ ಅಂತ ನಮಗೆ ಕೊಡಬೇಕು, ಆ ಪ್ರೇರಣೆ ಕೊಟ್ಟು ನಮ್ಮನ್ನು ಸರಿಯಾದ ದಾರಿ ನಡೆಸಬೇಕಂತೇಳಿ. ಅವುಗಳೆಲ್ಲ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ಅನ್ನೋ ತಿಳುವಳಿಕೆ ನಮಗೆ ಇರಬೇಕಷ್ಟೇ ಹೊರ್ತು, ಅವುಗಳೆಲ್ಲ ಬೇಡ ಭಗವಂತ ಒಬ್ಬನೇ ಇಟ್ಕೊಳ್ರಿ ಅವನ್ನೆಲ್ಲ ಬಿಟ್ಟು ಬಿಡ್ರಿ ಅನ್ನುವ ಉದ್ದೇಶ ಸರ್ವಥಾ ಇಲ್ಲ. ಆ ಎಲ್ಲ ಔಷಧಗಳ ಒಳಗೂ ಕೂಡ ನಿಯಾಮಕನಾಗಿ ಸರ್ವಕರ್ತನಾಗಿ ಭಗವಂತ ಇದ್ದಾನೆ. ಆ ಔಷಧಗಳನ್ನು ಕೊಡುವವರಲ್ಲಿಯೂ ಕೂಡ ನಿಯಾಮಕನಾಗಿ ಭಗವಂತ ಇದ್ದಾನೆ. ಅವುಗಳನ್ನು ಉಪಯೋಗಿಸಿಕೊಳ್ಳುವಂತಹ ಪ್ರೇರಣೆ ನಮ್ಮೊಳಗಿದ್ದು ಅವನು ನಮಗೆ ಪ್ರೇರಣೆ ಕೊಡಬೇಕು. ಹೀಗೆ ಎಲ್ಲ ಕಡೆಯಿಂದಲೂ ಎಲ್ಲ ಡೈರೆಕ್ಷನ್ಸ್ನ ಅವನ ಕರ್ತೃತ್ವವನ್ನು ನಾವು ಚಿಂತನೆ ಮಾಡಬೇಕು ಅನ್ನೋ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾದಂತಹ ಭಗವಂತನ ಸ್ತೋತ್ರ ಮಾಡಿದ್ರೆ ನಮಗೆ ಅವನು ಸ್ತೋತ್ರ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದು ಮಿಕ್ಕದ್ದು ನಾಳೆ ನೋಡೋಣ. ಶಿಕ್ಷಣಾರ್ಪಣಮಸ್ತು. ಕಾಯನವಾದ ನಮಸ್ತೆ. ವಿದ್ಯಾರ್ಥಿ ನಾವು ಶಿಶುವಾಗ ಕರೋ ನಿರ್ದೇಶ ನಾರಾಯಣ ಶಿಕ್ಷಣಾರ್ಥ.